ಯತ್ರ ಉಭಯೋ ವಿವಕ್ಷಾ ಸ್ಯಾತ್ ಪರಾಮರ್ಶಸ್ತದೋಭಯೋ ವಿವಕ್ಷ ನೋಡ್ಕೊಂಡು ಅರ್ಥ ಹೇಳಬೇಕು. ಎರಡನ್ನೂ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದಾಗ ಇಬ್ಬರಿಗೂ ಸಂಬಂಧಪಟ್ಟಂತೆ ಅರ್ಥ ಹೇಳಬೇಕು. ಏಕಸ್ಯಾಪಿ ಭವೇತ್ ನ ಏಕವಿವಕ್ಷಾಯಾಮ್ ಕ್ವಚಿದ್ವಯೋ, ಕೆಲವೊಮ್ಮೆ ಒಂದಕ್ಕೆ ಮಾತ್ರ ಇರಬಹುದು. ಏಕಸ್ಯ ವಿವಕ್ಷಾಯಾಮ್ ದ್ವಯೋಹೋ ನ, ಒಂದೇ ಅಭಿಪ್ರಾಯ ಇಟ್ಕೊಂಡು ಒಂದಕ್ಕೆ ಮಾತ್ರ ಅಪ್ಲೈ ಆಗುತ್ತೆ ಅಂತ ಹೇಳ್ಕೊಂಡು ಹೇಳಿದಾಗ ಎರಡಕ್ಕೂ ಅನ್ವಯಿಸಬಾರ್ದು. ಎರಡಕ್ಕೂ ಅನ್ವಯಿಸ್ತಕ್ಕಂಥ ಪ್ರಸಂಗ ಒಂದಕ್ಕೆ ಅನ್ವಯಿಸಬಾರ್ದು, ಅದು ನಿಯಮ ಇರೋದರಿಂದ, ಶಬ್ದ ನಿರ್ಣಯ ಆದ್ದರಿಂದ ಈ ಪ್ರಸಂಗ ಮಾತ್ರ ಸುಷುಪ್ತಿಗಷ್ಟೇ ಅನ್ವಯಿಸುತ್ತೆ ಅಂಥೇಳಿ ಅರ್ಥ ಮಾಡೋದು. ಕೆಲವೆಲ್ಲ ಅವು ಹಿಂಟ್ಸ್ ಇವೆಲ್ಲ ಕೂಡ ಈ ಬೇಸಿಸ್ ಮೇಲೆ ಅರ್ಥ ಮಾಡಿದರೆ ಎಲ್ಲೂ ಗೊಂದಲ ಇರೋದಿಲ್ಲ ಅಂತ ಅರ್ಥ. ಸವಾ ಏಷ ಏತಸ್ಮಿನ್ ಸ್ವಪ್ನಾಂತೆ ರತ್ವ ಚರಿತ್ವ ಇತ್ಯಾದಿ ಸ್ವಪ್ನಾಖ್ಯೋ ಅಂತಹ ಸ್ಥಾನಂ ಸ್ವಪ್ನಾಂತಂ. ಸ್ವಪ್ನ ಅಂತ ಅಂತ ಹೇಳ್ಬೇಕಾದ್ರೆ ಎಷ್ಟೋ ಕಡೆಗೆ ಸ್ವಪ್ನದ ಅಂತ, ಸ್ವಪ್ನದ ಆ ಕಡೆ ಭಾಗ ಸುಷುಪ್ತಿ ಅಂತ ಅರ್ಥ ಮಾಡಿದ್ದಾನೆ. ಇಲ್ಲಿ ಅರ್ಥ ಮಾಡಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಅರ್ಥ ಮಾಡಬೇಕಾದ್ರೆ ಸ್ವಪ್ನಾಖ್ಯೋ ಅಂತಹ ಸ್ಥಾನಂ ಸ್ವಪ್ನಾಂತಂ ಅಂದರೆ ಸ್ವಪ್ನವೇ ಅಂತ ಅರ್ಥ. ಇಲ್ಲಿ ಅಲ್ಲಿ ಸ್ವಪ್ನ ಅಂತ ಅಂದರೆ ಸ್ವಪ್ನ ಆದಮೇಲಿಂದು ಸುಷುಪ್ತಿ ಅಂತ ಅರ್ಥ. ಇಲ್ಲಿ ಸ್ವಪ್ನವೇ ಅಂತ, ಸ್ವಪ್ನವೇ ಸ್ಥಿತಿ. ಆ ಸ್ಥಿತಿಯಲ್ಲಿ ಅಂತಃಸ್ಥಾನಂ ಸ್ಥಳಂ ವಾಸಃ ಪ್ರದೇಶ ಇತಿ ಚೋಚ್ಯತೆ ಇತಿ ಚ, ಇಲ್ಲಿ ಅಂತಹ ಬದುಕು ಸ್ಥಾನ ಅಂತ ಅರ್ಥ ಮಾಡಿಬಿಟ್ಟು ಅದಕ್ಕೆ ಶಬ್ದ ನೀಡುವ ಕೊಟೇಶನ್ ಕೊಡ್ತಾರೆ ಡಿಕ್ಷನರಿದು. ಹೌದು 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 ಹೌದು, ಎಲ್ಲೆಲ್ಲಿ ಎಷ್ಟು ವಿವಕ್ಷ ಇರುತ್ತೋ ನೋಡ್ಕೊಂಡು ಅದು ಅರ್ಥ ಮಾಡೋದು. ಹೌದು ಹೌದು, ಈ ಉದಾಹರಣೆ ಕ್ಲಾಸಲ್ಲಿ ಎಲ್ಲರೂ ಬರ್ಕೊಳ್ಳಿ ಅಂದರು, ಎಲ್ರಿಗೂ ಅನ್ವಯ. ಗೆಟ್ ಔಟ್ ಆಫ್ ದಿ ಕ್ಲಾಸ್ ಅಂದರು, ಎಲ್ರಿಗೂ ಅನ್ವಯ ಅಲ್ಲ, ಯಾರಿಗೆ? ತಪ್ಪು ಮಾಡಿದವ್ರಿಗೆ ಮಾತ್ರ ಅನ್ವಯ. ಒಂದು ಮಾತು ಹೇಳಬೇಕಾದ್ರೆ ಎಂಟೈರ್ ಕ್ಲಾಸ್ ಕೇಳೋ ಮಾತು ಕೆಲವಿರ್ತವೆ, ಅವ್ರಿಗೆ ಗೊತ್ತಾಗುತ್ತೆ ಇವ್ರಿಗೆ ಮಾತ್ರ ಅನ್ವಯಿಸುತ್ತೆ ಅಂತೇಳಿ. ಆದ್ದರಿಂದ ಇಲ್ಲಿ ಸ್ವಪ್ನ ಅಂತ ಬಂದಾಗ ಈ ಅರ್ಥ, ಸುಷುಪ್ತಿ ಅಂದರೆ ಸುಷುಪ್ತಿ ಅಂತ ಅಷ್ಟನೇ ಅರ್ಥ. ಎಷ್ಟೋ ಕಡೆಗೆ ಎರಡೋ ಅರ್ಥನೂ ಆಗುತ್ತೆ ಅಂಥೇಳಿ. ಇದರಲ್ಲೂ ಹಾಗೇನೆ, ಅಲ್ಲೇನು ಹೇಳಿದರು, ಪರಮಾತ್ಮ ಹುಟ್ಟುತ್ತಾನೆ ಬೆಳೀತಾನೆ ಸಾಯ್ತಾನೆ ಅಂತ ಹೇಳಿದರು. ಅಲ್ಲಿ ಅರ್ಥ ಮಾಡಬೇಕಾದ್ರೆ ಅಲ್ಲಿ ಅರ್ಥ ಬೇರೆ ಅರ್ಥ ಮಾಡಿಬಿಡು, ಹುಟ್ಟಿಸ್ತಾನೆ ಸಾಯಿಸ್ತಾನೆ ಆ ರೀತಿ ಅರ್ಥ ಮಾಡಬೇಕು. ಕೆಲವೊಮ್ಮೆ ಜೀವನಿ ತಗೊಂಡಾಗ ಅವನೇ ಹುಟ್ಟುತ್ತಾನೆ ಅಂತಲೂ ಅರ್ಥ ಮಾಡಬೇಕು. ಅಲ್ಲಿ ಅರ್ಥ ಮಾಡಬೇಕಾದ್ರೆ ಒಟ್ಟು ಏನೋ ಮುಖ್ಯ ವಸ್ತುವಿಗೆ ಏನು ಗುಣಧರ್ಮಗಳಿದೆ ಅದಕ್ಕೆ ವಿರೋಧ ಬರದಂತೆ ಅರ್ಥ ಮಾಡಬೇಕು. ಅಂತಃಸ್ಥಾನಂ ಸ್ಥಳಂ ವಾಸಃ ಪ್ರದೇಶ ಇತಿ ಚೋಚ್ಯತೆ. ಇಲ್ಲಿ ಅಂತ ಶಬ್ದಕ್ಕೆ ನೀವು ಸ್ಥಾನ ಅಂತ ಯಾತಕ್ಕೆ ಅರ್ಥ ಮಾಡಿದರೆ ಅಂದರೆ ಡಿಕ್ಷನರಿ ಆಗಿದೆ ಅಂತ ಹೇಳ್ತಾರೆ. ಆ ಅರ್ಥ ಮಾಡೋಕ್ಕೂ ಬರುತ್ತೆ. ಅಂತಃ ಸ್ಥಾನಂ ಸ್ಥಳಂ ವಾಸಃ ಪ್ರದೇಶ ಇತಿ ಚ ಉಚ್ಯತೆ ಇತಿ ಚ ಸ್ವಪ್ನಾಂತಂಚ ಬುದ್ಧಾಂತಂಚ ಇತ್ಯತ್ರಾಪಿ ಸ್ವಪ್ನಾಂತ ಶಬ್ದ ಸ್ವಪ್ನ ಸುಷುಪ್ತಿ ಅಭಿಪ್ರಾಯೇಣ. ಸ್ವಪ್ನಾಂತಂಚ ಬುದ್ಧಾಂತಂಚ, ಸ್ವಪ್ನದ ಕೊನೆ ಬುದ್ಧದ ಕೊನೆ ಅಂತ ಹೇಳಬೇಕಾದ್ರೆ ಬುದ್ಧಿ ಅಂದರೆ ಜಾಗರಣೆ, ಅದರ ಕೊನೆ ಅಂತ ಹೇಳಿದಾಗ ಸ್ವಪ್ನಾಂತ ಶಬ್ದ ಸ್ವಪ್ನ ಸುಷುಪ್ತಿ ಅಭಿಪ್ರಾಯ ಉಭಯ ಅಭಿಪ್ರಾಯೇಣ. ಅಲ್ಲಿ ಬಂದಾಗ ಸ್ವಪ್ನ ಅಂತ ಬುದ್ಧ ಅಂತ ಬಂದಾಗ ಎರಡಕ್ಕೂ ಅನ್ವಯ, ಇಲ್ಲಿ ಮಾತ್ರ ಸ್ವಪ್ನಕ್ಕಷ್ಟೇ ಅನ್ವಯ ಅಂತ ಹೇಳಿದರು. ಸವಾ ಏಷ ಏತಸ್ಮಿನ್ ಶುಭಾಶುಭಂತು ದುಷ್ಟೈವ ಸ್ವಪ್ನೇ ಜಾಗರಿತೇಪಿ ಚ ಅಸಂಸ್ಪೃಷ್ಟಂ ಸದಾ ದುಃಖೈಹಿ ಚರತೀಶ ಪುನಃ ಪುನಃ ಸ್ವಪ್ನ ಸುಪ್ತ್ಯಾತ್ಮಕಂ ಕೂಲಂ ಏಕಂ ಬುದ್ಧಾತ್ಮಕಂ ಪರಂ ಮಹಾಮತ್ಸ್ಯಃ ಏವ ಅಸಂಗೀ ಇವ ಅಸಂಗೀ ಚರತ್ತೇಕೋ ಜನಾರ್ದನಃ. ಶುಭಾಶುಭಂತು ದುಷ್ಟೈವ ಸ್ವಪ್ನೇ ಜಾಗರಿತೇಪಿ ಚ, ಸ್ವಪ್ನದಲ್ಲೇ ಆಗಲಿ ಎಚ್ಚರದಲ್ಲಾಗಲಿ ಏನೇನು ಶುಭ ಅಶುಭಗಳು ಕಾಣ್ತಾ ಇವೆ ಪರಮಾತ್ಮ ಜೀವರಿಗೆ ತೋರಿಸ್ತಾನೆ. ಆದರೆ ಅಸಂಸ್ಪೃಷ್ಟ ಸದಾ, ಅವನಿಗೆ ಮಾತ್ರ ಅದರ ಸಂಪರ್ಕ ಇಲ್ಲ, ಪರಮ ಜೀವರಿಗೆ ಅದನ್ನು ತೋರಿಸ್ತಾನೆ ಹೊರತು ಜೀವ ದೇವರಿಗೆ ಸ್ವಪ್ನದಲ್ಲಿ ದುಸ್ವಪ್ನ ಕಾಣಿಸ್ತು. ದುಸ್ವಪ್ನ ತೋರಿಸೋದು ಪರಮಾತ್ಮ, ನೋಡೋನು ಜೀವ, ನೋಡೋ ಜೀವನಿಗೆ ಅನುಭವ ಬಂತು ದುಃಖ ಸುಖ ಎರಡು ಆಗ್ತಾ ಇದೆ, ತೋರಿಸೋ ದೇವರಿಗೆ ಮಾತ್ರ ಏನಿಲ್ಲ ಸುಖದ ಅನುಭವ ಇಲ್ಲ. ಅದೇ ರೀತಿಯೇ ಎಚ್ಚರದಲ್ಲಿ ಇದ್ದಾಗಲೂ ಹಾಗೆ, ಎಚ್ಚರದಲ್ಲಿ ಒಳ್ಳೆಯದು ನಡೆಯುತ್ತೆ ಕೆಟ್ಟದ್ದು ನಡೆಯುತ್ತೆ ಎಲ್ಲ ತೋರಿಸೋದು ಪರಮಾತ್ಮನೇ. ಆದರೂ ಕೂಡ ಅವನಿಗೆ ಅಸಂಸ್ಪೃಷ್ಟ ಯಾವುದರಿಂದ, ಸದಾ ದುಃಖೈಹಿ ಅಸಂಸ್ಪೃಷ್ಟ, ದುಃಖಗಳಿಂದ ಎಂದೂ ಕೂಡ ಸ್ಪೃಷ್ಟನಾಗುವವನಲ್ಲ. ಚರತೀಶಃ ಪುನಃ ಪುನಃ, ಹಾಗಿದ್ದೇ ಚರತಿ ಸಂಚಾರವನ್ನು ಮಾಡ್ತಾನೆ, ಪುನಃ ಪುನಃ ಮಾಡಿದರೂ ಕೂಡ ಅವನಿಗೇನು ಇಲ್ಲ ದುಃಖ. ಕೆಲವೊಮ್ಮೆ ಏನಾಗುತ್ತೆ, ಪುನಃ ಪುನಃ ಮಾಡದೇ ಒಂದು ದುಃಖ ಇರ್ತದೆ, ಎಷ್ಟೆತ್ತು ಮಾಡಬೇಕು ಅಂದರೆ ದೇವರಿಗೆ ಅದೆಲ್ಲ ಇಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಸೃಷ್ಟಿಯಾದಿಗಳನ್ನು ಮಾಡ್ತಾನೇ ಇದ್ದಾನೆ. ಸ್ವಲ್ಪ ಅವರು ಬೇಸರ ಆದರೆ ದೇವರಿಗೆ ದುಃಖ, ಅದೇ ಮಾಡಿದ್ದು ಏನು ಮಾಡೋದು ಅಂತೇಳಿ ಹಳೆಯ ಪಾಠ ಮಾಡಬೇಕಾದ್ರೆ ಕ್ಲಾಸ್ಗಳಲ್ಲೆಲ್ಲ ಲೌಕಿಕ ಅದರೊಳಗೆ ಬೋರ್ ಹೊಡೆದ್ಬಿಡುತ್ತೆ, ಬೋರ್ ಹಾಕಿ ಸಿಲೆಬಸ್ ಚೇಂಜ್ ಆಗದೆ ಹೋಗಿಬಿಟ್ರೆ ಪಾಠ ಮಾಡಿ ಮಾಡಿ ಏನಾಗ್ಬಿಡುತ್ತೆ, ಬೋರ್ ಹೊಡೆದ್ಬಿಡುತ್ತೆ. ಇಲ್ಲಿ ದೇವರಿಗೆ ಆ ರೀತಿ ಬೋರ್ ಸೆತ್ ಮಾಡೋದಕ್ಕೆ ಬೋರ್ ಹೊಡೆಯೋದಾದರೆ ಅನಾದಿ ಕಾಲದ ಅನಂತ ಕಾಲದ ಬೋರ್ ಹೊಡೆಯುತ್ತೆ ಅಂದರೆ ಇಲ್ಲ, ಬೋರ್ ಯಾರು ಹೊಡೆಯುತ್ತೆ ಅಂತ ಕೇಳಿದರೆ ಅದು ಇನ್ವಾಲ್ವ್ಮೆಂಟ್ ಇದ್ದವ್ರಿಗೆ ಹೊಡೆಯುತ್ತೆ. ದೇವರಿಗೆ ಏನಿಲ್ಲ ಅದ್ರ ಬಗ್ಗೆ ಇನ್ವಾಲ್ವ್ಮೆಂಟ್ ಇಲ್ಲ, ನಿಶ್ಚಿತ ಯಾರಿಗೇನು ಕೊಡಬೇಕೋ ನ್ಯಾಯ ಅಷ್ಟೇ, ಅದಕ್ಕೆ ದೋಷ ಇಲ್ಲ. ಸ್ವಪ್ನ ಪ್ರಸುಪ್ತ್ಯಾತ್ಮಕಂ ಕೂಲಂ ಏಕಂ ಬುದ್ಧಾತ್ಮಕಂ ಪರಂ. ಸ್ವಪ್ನ ಸುಪ್ತ್ಯಾತ್ಮಕಂ ಕೂಲಂ, ಮತ್ಸ್ಯದಂತೆ ಆ ಕಡೆ ಆ ದಡಕ್ಕೆ ಈ ದಡಕ್ಕೆ ಓಡಾಡುತ್ತೆ ಅಂತ ಹೇಳಿಬಿಟ್ರು. ಮಹಾಮತ್ಸ್ಯದಂತೆ ದೇವರು, ಮಹಾಮತ್ಸ್ಯ ಅಂದರೆ ಪರಮಾತ್ಮನೇ. ಸ್ವಪ್ನ ಸುಪ್ತ್ಯಾತ್ಮಕಂ ಕೂಲಂ ಏಕಂ ಬುದ್ಧಾತ್ಮಕಂ ಪರಂ, ಸ್ವಪ್ನ ಸುಷುಪ್ತಿ ರೂಪವಾದ ದಡ ಒಂದು, ಎಚ್ಚರದ ದಡ ಇನ್ನೊಂದು. ಅದು ಎರಡು ಕಡೆಗೂ ಪರಮಾತ್ಮ ಜೀವನವನ್ನು ಓಡಾಡಿಸ್ತಾ, ಮಹಾಮತ್ಸ್ಯವ ಅಸಂಗಿ ಚರತ್ತೇಕೋ ಜನಾರ್ಥರ, ಆ ಕಡೆ ಈ ಕಡೆ ಓಡಾಡೋದಕ್ಕೂ ಮಹಾಮತ್ಸ್ಯದ ದುಷ್ಟ ಅಂತ ಅಪ್ಲೈ ಆಗುತ್ತೆ. ಜೊತೆಗೆ ನೀರಲ್ಲಿದ್ದರೂ ನೀರಿನ ಸಂಘ ಹೇಗಿಲ್ಲೋ ಮಹಾಮತ್ಸ್ಯಕ್ಕೆ, ಪರಮಾತ್ಮ ಸಂಸಾರದಲ್ಲಿ ಜೀವನ ಆಟ ಆಡಿಸ್ತಿದ್ರು ಕೂಡ ಅವನಿಗೆ ಮಾತ್ರ ಏನಿಲ್ಲ, ಸಂಪರ್ಕ ಇಲ್ಲ. ಎರಡಕ್ಕೆ ದುಷ್ಟಾಂತ, ಮಹಾಮತ್ಸ್ಯವ ಅಸಂಗಿ ಚರತಿ ಏಕಃ ಜನಾರ್ದನ, ಯಾವುದೇ ಅದರ ಸ್ಪರ್ಶವಿಲ್ಲದೇ ಪರಮಾತ್ಮ ಹಿಡಿತಾ ಇದ್ದಾನೆ. ಯಂ ವಿಷ್ಣು ಶೇನ ವಚ್ರಾಂತೋ ಜೀವೋ ಜಾಗರಿತೆ ಭ್ರಮನ್ ಸ್ವಪ್ನೇ ಚ ಸುಪ್ತೌ ಅಭ್ಯೇತಿ ಸಂಶ್ರಾಂತ ಸದ್ಗೃಹಂ ಯಥ ಚಿತ್ಯಾನಂದ ಪರೋ ವಿಷ್ಣು ತಮಾಪ್ತ ಸುಪ್ತ ಉಚ್ಯತೆ ಸಂಪ್ರಾಪ್ಯತಮಯಂ ಜೀವಃ ಕಾಮಯೇನ್ನೈವ ಕಿಂಚನ ನಚಸಪ್ರ ಸಮಭ್ರಾಂತಿ ಜ್ಞಾನಂ ಯಾತಿ ಕದಾಚನ ಸುಷುಪ್ತೌ ಚ ಕಿಮು ಜ್ಞಾನಾತ್ ಮುಕ್ತೌ ಪ್ರಾಪ್ತೋ ಜನಾರ್ದನಂ. ಯಂ ವಿಷ್ಣು ಸೇನವತ್ಸ್ರಾಂತಃ ಜೀವಃ ಜಾಗರಿತೆ ಭ್ರಮನ್, ಜೀವಃ ಜೀವ ಜಾಗರಿತೆ ಜಾಗೃತ ಅವಸ್ಥೆಯಲ್ಲಿ, ಭ್ರಮನ್ ಅನೇಕ ರೀತಿಯಾದ ಒಂದು ಸಂಚಾರವನ್ನು ಮಾಡ್ತಾ, ಬೇರೆ ಬೇರೆ ವಸ್ತುಗಳ ಅನುಭವವನ್ನು ಮಾಡ್ತಾ, ಸೇನವತ್ ಒಂದು ಗಿಡಗದಂತೆ ಹದ್ದಿನಂತೆ ಸುಸ್ಥಳದ್ದು ಬಿಟ್ಟು ಶ್ರಾಂತಃ ಶ್ರಾಂತನಾಗಿಬಿಟ್ಟು ಏನು ಮಾಡ್ತಾನಾಗ ಮಲಗ್ತಾನೆ. ಸುಪ್ತಿ ಎಂಬುದೇನದು ವಿಶ್ರಾಂತಿ ಅದು. ಯಂ ವಿಷ್ಣು ಸೇನವಚ್ಛ್ರಾಂತಃ ಅದು ಅದೇನು ಮಾಡುತ್ತೆ, ತನ್ನ ಗೂಡಿಗೆ ಭೂಮಿಗೆ ಇಳಿದು ಹೋಗಿಬಿಡುತ್ತೆ, ತನ್ನ ಗೂಡಿಗೆ ಸೇರ್ಕೊಂಡ್ಬಿಡುತ್ತೆ ಸುಸ್ತಾದ್ಮೇಲೆ. ಜೀವ ಏನು ಮಾಡ್ತಾನೆ, ಸ್ವಪ್ನೇಚ ಸುಪ್ಸೌ ಅಭ್ಯೇತಿ ಸಂಶ್ರಾಂತ ಸದ್ಗೃಹಂ ಯಥ, ಅದು ಹೇಗೆ ಮನೆಗೆ ಹೋಗಬೇಕು ಒಂದು, ಮತ್ತು ಶ್ರಮಾದವನು ಮನೆ ಹೇಗೆ ಸೇರ್ಕೋಬೇಕು, ಹಾಗೆ ಸ್ವಪ್ನಾವಸ್ಥೆಯಲ್ಲಿ ಸುಷುಪ್ತಿ ಪರಮಾತ್ಮ ಏನು ಮಾಡ್ತಾನೆ, ಜೀವನನ್ನು ತನ್ನ ಹತ್ರ ಕರ್ಕೋತಾನೆ. ಅದರಲ್ಲಿ ಸ್ವಪ್ನದಲ್ಲಿ ಸ್ವಲ್ಪ ಕರ್ಕೋತಾನೆ, ಸುಷುಪ್ತಿಯಲ್ಲಿ ಪೂರ್ತಿ ಕರ್ಕೊಂಡ್ಬಿಡ್ತಾನೆ. ಅದಕ್ಕೆ ಸುಪ್ತಿಯಲ್ಲಿ ಏನಾಗುತ್ತೆ, ಸುಖ ಆಗುತ್ತೆ. ಯಾತಕ್ಕೆ ಅಂದರೆ ಸೂಪ್ತ ಅಂತಿದೆ, ಸೂ ಅಂತ ಹೇಳಿದರೆ ಆನಂದ, ಆನಂದ ಅಂದರೆ ಪರಮಾತ್ಮ ಅಂದರೆ ವಿಷ್ಣು. ತಮ್ಮ ಆಪ್ತಃ ಸುಪ್ತ ಉಚ್ಯತೆ, ಸುಪ್ತ ಅಂದ್ರೇನು, ಪರಮಾನಂದ ಭರಿತನಾದ ಪರಮಾತ್ಮನ ಸನ್ನಿಧಾನಕ್ಕೆ ಹೋಗಿದ್ದಾನೆ ಅಂತ ಅರ್ಥ. ಸುಪ್ತ ಉಚ್ಯತೆ, ಸಮಾನ ಸತ್ತವ್ರಿಗೆ ಹೇಳ್ತಾರೆ ದೇವ್ರ ಪಾದ ಸೇರಿಕೊಂಡ ಅಂಥೇಳಿ. ನಿದ್ರಾವಸ್ಥೆಯಲ್ಲಿ ಏನು ಮಾಡಿರ್ತಾನೆ ಅವನು, ದೇವ್ರ ಪಾದನೇ ಸೇರಿರ್ತಾನೆ. ಗೊತ್ತ, ಎರಡು ಕಡೆ ದೇವ್ರ ಪಾದನೇ ಸೇರೋದು. ಈ ಮುಕ್ತಿಯಲ್ಲೂ ದೇವ್ರ ಪಾದ ಸೇರ್ತಾನೆ ಮೂರು ಹಂತದಲ್ಲಿ, ನಿದ್ರಾವಸ್ಥೆಯಲ್ಲಿ ದೇವ್ರ ಪಾದ, ಆಮೇಲೆ ಮರಣಾವಸ್ಥೆಯಲ್ಲೂ ದೇವ್ರ ಪಾದ, ಕೊನೆಗೆ ಅಲ್ಲಿ ಮುಕ್ತಿಯಲ್ಲೂ ದೇವ್ರ ಪಾದನೇ. ಆದರೆ ಇಲ್ಲಿ ದೇವ್ರ ಪಾದ ತಾತ್ಕಾಲಿಕವಾಗಿ ಜ್ಞಾನ ಇಲ್ಲದೆ, ಅಲ್ಲಿ ದೇವದಿಂದ ದೇಹಕ್ಕೆ, ಕೊನೆಗೆ ದೇವ್ರ ಪಾದ ಸೇರ್ತಾರೆ, ಎಚ್ಚರ ಇತ್ತು. ಇದು ಅರ್ಥ ಮಾಡಿಕೊಂಡ್ರೆ ದೇವ್ರ ಪಾದ ಸೇರೋದೇ ಅನೇಕ ಹಂತ ಇದೆ ಅಂತ ಹೇಳಿದರು. ನಚಸ್ವ ಕೆಲವರು ಯಾವ ಊರಿಗೆ ಹೋಗಿರ್ತಾರೆ, ಅದು ನೋಡಿ ಅಯ್ಯೋ ನೋಡಲೇ ಇಲ್ಲ ಅಂತಾರೆ. ಊರಿಗೆ ಹೋಗಿರ್ತಾರೆ, ನೋಡಬೇಕಾದ ನೋಡೇ ಇರೋದಿಲ್ಲ, ಮತ್ತೆ ಹೋಗೋ ಚಾನ್ಸೇ ಇರೋದಿಲ್ಲ ಅಲ್ಲಿ. ಪಾಪ ಪಾ ಒನ್ಸ್ ಫಾರ್ ಆಲ್ ಮಿಸ್ ಮಾಡ್ಕೊಂಡಾಗಲ್ಲ, ಗೊತ್ತಾಯ್ತಾ. ಅಲ್ಲಿ ಹೋಗಿದ್ರು ಕೂಡ ಅವ್ರಿಗೆ ಜ್ಞಾನ ಇಲ್ಲ, ದೇವ್ರ ಹತ್ರ ಹೋಗಿದ್ರು ನಿದ್ರಾವಸ್ಥೆ ನಮಗೆ ಜ್ಞಾನ ಇಲ್ಲ. ಅದು ಯಾರಿಗೆ ಜ್ಞಾನ ಇರುತ್ತೆ, ಅದು ಅಸಂಪ್ರಜ್ಞಾತ ಸಮಾಜ ಸ್ಥಿತಿ ಇದೆ, ಹಾಗೆ ಜ್ಞಾನ ಇರುತ್ತೆ ಅವ್ರಿಗೆ. ಆದರೆ ಜ್ಞಾನ ಇದ್ದರೂ ಕೂಡ ಏನಿದೆ, ಬಾಹ್ಯದೇಹೆಯನ್ನು ಹೋಗಿಲ್ಲ ಅವನಿಗೆ, ಆದ್ದರಿಂದ ಸ್ವಲ್ಪ ಸ್ಪರ್ಶ ಇದೆ, ಮತ್ತೆ ಹೆಸರಾಗಿ ಈ ಕಡೆ ಬಂದುಬಿಡ್ತಾರೆ. ಆದರೆ ಅಲ್ಲೇ ಆದರೆ ಮುಕ್ತಿಗೆ ಹೋದ ಮೇಲೆ ಮಾತ್ರ ಬರೋದೇ ಇಲ್ಲ. ಸೊ ಒಂದು ವಸ್ತುವನ್ನು ಜ್ಞಾನಪೂರ್ವಕ ತಿಳಿಯೋದಕ್ಕೂ ಜ್ಞಾನ ಇಲ್ಲದೆ ತಿಳಿಯೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಎಂಬುದಕ್ಕೆ ನಿದರ್ಶನ ಅದು. ಸರ್ ಕೊಡ್ತಾರೆ ಸಂತ, ಅವ್ರು ಒಳ್ಳೆ ಜೀವನಿಗೆ ಸರ್ಸನ ಕೊಟ್ಟು ತೋರಿಸ್ತಾರೆ. ಆ ರೀತಿ ಸ್ವಪ್ನದಲ್ಲಿ ಕಾಣೋದೆಲ್ಲ ದೇವರು ತೋರಿಸೋದೇನೆ, ಕೆಲವೊಮ್ಮೆ ಆ ರೀತಿ ವಿಷಯ ವಾಸನಾಮಯವಾದಂತಹ ರೂಪವನ್ನು ತೋರಿಸ್ತಾರೆ ಪರಮಾತ್ಮ. ಆದರೆ ಅಪರೋಕ್ಷ ಜ್ಞಾನ ಅಂತ ಕರೆಯೋದಿಲ್ಲ ಅದನ್ನು. ಸ್ವಪ್ನದಲ್ಲಿ ಎಂಥ ಸ್ಪಷ್ಟ ದೇವ್ರನ್ನ ಕಂಡರೂ ಕೂಡ ಏನಲ್ಲ ಅದು, ಅಪರೋಕ್ಷ ಜ್ಞಾನ ಅಲ್ಲ. ಮತ್ತು ಕಣ್ಣು ತೆಗೆದಾಗ ಎಷ್ಟು ದೇವ್ರನ್ನ ಕಂಡರೂ ಕೂಡ ಅದು ಅಪರೋಕ್ಷ ಜ್ಞಾನ ಅಲ್ಲ, ಬಿಂಬರೂಪನೇ ಕಾಣಬೇಕು. ಅಲ್ಲಿವರು ಅಪರೋಕ್ಷ ಜ್ಞಾನ ಅಂತ ಕರಿಬಾರದು. ಹೌದು, ಅನಿಸ್ತಾ, ನೀವೇ ಹೇಳಿ, ಅನಿಸುತ್ತಾ ಇಲ್ಲ ನೀವೇ ಹೇಳಿ, ಅದು ನೀನು ಹೇಳಿ, ಅವತ್ತು ಸುಪ್ತ ಆಗುತ್ತಾ ಅದು. ಇವರೆಲ್ಲ ಇವರೇ ಪರಮಾತ್ಮನ ಶತ್ರುವಾಗ್ಯಾರ, ಇವರು ಕೂಡ ಪರಮಾತ್ಮ ಒಳಗೋಗ್ಯಾರ ಅಂತ ತಿಳ್ಕೊಂಡ್ಬಿಡ್ತಾರೆ, ತಪ್ಪದು. ಅದು ಪರಮಾತ್ಮ ಅಲ್ಲ, ಅದು ಒಂದು ಭ್ರಾಂತಿ. ಅದು ಒಂದು ಅದೇನದು, ಯಾವುದು ರೋಗ ಇದ್ದಾಗ, ಅದು ಡಿಸೀಸ್. ಅದು ಡಿಸೀಸ್ ಏನಂತ ಕರೆಯೋದಿಲ್ಲ, ಅವಸ್ಥೆ ಅಂತ ಕರೆಯೋದಿಲ್ಲ, ರೋಗದ ಉಲ್ಬಣ ಸ್ಥಿತಿ ಇದ್ದಾಗ ಅದು ಮಾನಸಿಕ ವ್ಯಥೆ. ಅದು ಅದನ್ನು ಈ ಸುಪ್ತಿ ಅಂತ ಕರಿಬಾರದು. ಸುಪ್ತಿ ಅಂತ ಕರೆದ್ರೆ ಏನಾಗ್ತಾ ಇತ್ತು ಅವನಿಗೆ, ನಿಜವಾದ ಆನಂದ ಆಗಬೇಕು. ನಿಜವಾದ ಆನಂದ ಆಗೋದಿಲ್ಲ, ಅದರಿಂದಾಗೇ ಅವನಿನ್ನೂ ಕೂಡ ಟೆನ್ಷನ್ ಜಾಸ್ತಿ ಮಾಡ್ಕೋತಾನೆ, ಇನ್ನೂ ಹೆಚ್ಚು ದುಃಖಕ್ಕೊಳಗಾಗ್ತಾನೆ. ಅದು ಸರಿಯಲ್ಲ. ಯಾವಾಗ ಸರಿಯಾದ ನಿದ್ರೆ ಬರುತ್ತೋ ಅವಾಗ ಏನಾಗಿರುತ್ತೆ, ಅವನು ರಿಲ್ಯಾಕ್ಸ್ ಆಗ್ತಾನೆ. ಇದು ಕುಡಿದೊಂದು ರಿಲ್ಯಾಕ್ಸ್ ಆಗೋದು, ಎಲ್ಲರೂ ಕುಡಿದ್ಬಿಡ್ತಿದ್ರು, ರಿಲ್ಯಾಕ್ಸ್ ಆಗೋದಿಲ್ಲ. ಹೆಚ್ಚಿನ್ನೂ ಏನಾಗ್ತಾನೆ ಅವನು, ದೈಹಿಕವಾಗಿ ರೋಗಗಳು ಬರ್ತವೆ, ಮಾನಸಿಕವಾಗಿ ಅಸ್ವಸ್ಥನಾಗ್ತಾನೆ, ಕೆಟ್ಟ ಹೋಗಿಬಿಡ್ತಾನೆ. ಅದು ಸುಪ್ತಿ ಅಂತ ಕರೆಯಲೇಬಾರದು. ಮತ್ತು ಅವ್ರು ಬಾಹ್ಯ ಪ್ರಪಂಚ ಎಚ್ಚರ ಇಲ್ಲ ಅಂತಲ್ಲ, ಎಚ್ಚರ ಇದೆ ಈ ಮಧ್ಯೆ ಅವರಿಗೆ, ಗೊತ್ತಾಯ್ತಾ. ಎಚ್ಚರ ಇದೆ, ಅದೊಂದು ಎಚ್ಚರ ಇದೆ, ಸರಿಯಾಗಿ ಅರ್ಥ. ಸ್ವಲ್ಪ ಭ್ರಮೆ ಬಂದಾಗ ಹೇಗೋ ಹಾಗೆ, ಭ್ರಮೆ ಬಂದಾಗ ಒಂದು ವಸ್ತು ತಪ್ಪಾಯ್ತು ಹಗ್ಗನ ತೊಡೋದು ಹಾವನ್ನು ತೊಗೊಂಡು ಓಡೋಗ್ತಾನೆ, ಓಡೋ ಕ್ರಿಯೆ ಮಾಡ್ತಾ ಇರ್ತಾನೆ. ಅವನಿಗೆ ಏನಾಗಿದೆ ಈಗ ಭ್ರಮೆಯಿಂದ ಮಾಡ್ತಾನೆ ಕೆಲಸ ಹೊರತು ಬೇರೆ ಅಲ್ಲ, ಅದರಲ್ಲಿ ಯಾವುದು ಈ ಅವಸ್ಥೆ ಸೇರೋದೇ ಇಲ್ಲ. ಮೂರ್ಛಾವಸ್ಥೆ ಮಾತ್ರ ಬೇರೆಯೇ, ಸ್ವಪ್ನ ಸುಷುಪ್ತಿ ಜಾಗೃತ ಮೂರು ಅಲ್ಲದೆ ಇರತಕ್ಕಂಥ ಅವಸ್ಥೆ ಅಂದರೆ ಮೂರ್ಛಾವಸ್ಥೆ. ಅದನ್ನು ಯಾತಕ್ಕೆ ಮತ್ತೆ ಮತ್ತೆ ಹೇಳೋದಿಲ್ಲ ಅಂದರೆ ಎಲ್ಲರಿಗೂ ಬರೋದಲ್ಲ ಅದು. ಬ್ರಹ್ಮಸೂತ್ರದಲ್ಲೇ ಹೇಳ್ತಾರೆ ಮುಗ್ಧೆ ಅರ್ಧ ಸಂಪತ್ತಿ ಹಿ ಅಂತ ಹೇಳ್ತಾರೆ. ಸ್ವಪ್ನ ಸುಷುಪ್ತಿಯಲ್ಲಿ ಪೂರ್ತಿ ಸೇರ್ತಾರೆ, ಆ ಎಚ್ಚರದಲ್ಲಿ ಪೂರ್ತಿ ಡೀಲಿಂಕ್ ಆಗಿರ್ತಾರೆ, ಆದರೆ ಅದರಲ್ಲಿ ಮೂರ್ಛೆಯಲ್ಲಿ ಅರ್ಧ ಸೇರಿರ್ತಾರೆ. ಅದಕ್ಕೋಸ್ಕರ ಅದು ಮೂರ್ಛಾವಸ್ಥೆ ಎಂದು ಕರೀತಾರೆ. ಅದು ಯಾತಕ್ಕೆ ಸೇರಿಸೋದಿಲ್ಲ, ಅದು ಎಲ್ರಿಗೂ ಬರೋದಲ್ಲ, ಎಲ್ಲ ಕಾಲಕ್ಕೂ ಬರೋದೂ ಅಲ್ಲ, ಅದಕ್ಕೆ ಅದನ್ನು ಸೇರಿಸಲಿಲ್ಲ. ಸುಷುಪ್ತ ಹೌಜ ಅದೆಲ್ಲ ಏನಿಲ್ಲ. ಉದಾಹರಣೆಗೆ ಹೇಗೆ ಅಂತ ದೇವ ಸಜ್ಜೀವರು ತಿರುಪತಿಗೆ ಹೋಗ್ತಾರೆ, ದುರ್ಜೀವರು ತಿರುಪತಿಗೆ ಹೋಗ್ತಾರೆ, ಆ ಟೈಪು. ಆ ರೀತಿ ಹೋಗೋದ್ರಿಂದ ಏನಾಯ್ತು, ಇವನಿಗೆ ನಿಜವಾಗ್ಲೂ ದೇವರ ಹತ್ರೋದಕ್ಕೂ ವಿಶೇಷ ಆನಂದ ಒಂದು ಉಂಟಾಗುತ್ತೆ ಸಾತ್ವಿಕನಿಗೆ, ತಾಮಸಿಗೆ ಅದಾಗೋದಿಲ್ಲ. ಅದೇನಾಗುತ್ತೆ ಅವನಿಗೆ ಸ್ವಲ್ಪ ಫಿಸಿಕಲ್ ಇದು ಕಡಿಮೆ ಆಗುತ್ತೆ, ಅದನ್ನು ಸುಖ ಅಂತ ತಿಳ್ಕೊತಾನೆ ಅಷ್ಟೇ. ಸುಖ ಎರಡು, ನೆಗೆಟಿವ್ ಬೇರೆ ಪಾಸಿಟಿವ್ ಬೇರೆ. ತುಂಬ ದುಃಖ ಆಯಿತು, ಕಡಿಮೆ ಆಯಿತು, ಅದೇನಂತಾರೆ ಸುಖ ಅಂತ ಕರೀತಾರೆ. ಆದರೆ ಸುಖನೇ ಬಂತು ಅದನ್ನು ಸುಖ ಅಂತ ಕರೀತಾರೆ. ಸುಖ ನೆಗೆಟಿವ್ ಬೇರೆ ಪಾಸಿಟಿವ್ ಬೇರೆ. ಒಂದು ವಸ್ತು ಕಳ್ಕೊಂಡದ್ದು ಸಿಕ್ಕರೆ ಅದು ಲಾಭ ಅಲ್ಲ, ಸಿಕ್ಕಿದ ಅಷ್ಟೇ. ಹೊಸ್ತಾಗಿ ಬಂದರೆ ಅದು ಲಾಭ. ಆದ್ದರಿಂದ ದುಷ್ಟರಿಗೆಲ್ಲ ನಿಜವಾದ ಸುಷುಪ್ತಿ ಅಷ್ಟೇ ಅವರಿಗಿಲ್ಲ, ಯಾಕೆಂದರೆ ಏನಾಗೋದಿಲ್ಲ ಅವ್ರಿಗೆ ಎಂದೂ ಕೂಡ ದೇವರ ಹತ್ರ ಈ ರೀತಿ ಸೇರೋದಿಲ್ಲ. ಅದರಿಂದಾಗಿಯೇ ರಿಲ್ಯಾಕ್ಸ್ ದೈಹಿಕವಾದ ಶ್ರಮ ಪರಿಹಾರ ಮಾತ್ರ ಆಗುತ್ತೆ ಹೊರತು ಅವನಿಗೆ ಮಾನಸಿಕ ಸುಖ ಅವನಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಾತ್ವಿಕರಿಗೆ ಮಾತ್ರ ಏನಾಗುತ್ತೆ, ಎರಡೂ ಆಗುತ್ತೆ, ದೈಹಿಕವಾದ ವಿಶ್ರಾಂತಿನೂ ಸಿಗುತ್ತೆ, ಮಾನಸಿಕ ದೇವರ ಹತ್ರ ಹೋಗಿ ಬಂದಿದ್ದು ಫ್ರೆಶ್ ಆಗಿ ಬರ್ತಾರೆ. ಅದು ಕೆಲವು ಮಠಕ್ಕೆ ಹೋದವರೇ ಇರ್ತಾರೆ, ಕೆಲವು ದೇವರ ದರ್ಶನ ಕೂಡ ಮಾಡ್ತಾರೆ, ಯಾಕೆಂದ್ರೆ ಮುಂದೆ ಪ್ರಸಾದ ಸಿಗ್ಬೇಕಾದ್ರೆ ದರ್ಶನ ಮಾಡ್ಕೊಂಬಂದವರು ಮಾತ್ರ ಅಂತ ಹಾಕಿರ್ತಾರೆ. ದರ್ಶನ ಮಾಡಿದವ್ರು ಮಾತ್ರ ಪ್ರಸಾದ ಅಂತ ಹೇಳಿದಾಗ ದರ್ಶನದ ಉದ್ದೇಶ ಮಾಡಿದ್ರು ಕೂಡ ಅವನು ಏನಿಲ್ಲ ಆ ಬಗ್ಗೆ, ಏ ಆಗಲಿ ಬಿಡಲಿ, ಆ ಕಡೆ ಕುಣಬೇಕು ಈ ಕಡೆ ನೋಡ್ತಿರ್ತಾರೆ ಅವರು, ದೇವ್ರ ಮುಂದೆ ನೋಡಿ ನೋಡ್ಕೊಂಡು ಪ್ರಸಾದ ಕಡೆ ನೋಡ್ತಿರ್ತಾರೆ ಹೊರತು ಈ ಕಡೆ ಗಮನ ಇರೋದಿಲ್ಲ. ಇವನು ಹಾಗಲ್ಲ, ಇವನು ದರ್ಶನವೂ ಆಯಿತು ಇದು ಆಯಿತು, ಅದು ತೃಪ್ತಿ ತಿಂದ ತೃಪ್ತಿ ಹೊಟ್ಟೆ ಬಂದಿದ್ರು ಕೂಡ ದರ್ಶನ ತೃಪ್ತಿ ಜಾಸ್ತಿ ಇದೆ ಅವರಿಗೆ, ಅದು ಸಾತ್ವಿಕರಿಗಾಗೋದು. ಆದ್ದರಿಂದ ಸ್ವಪ್ನದ ಅದೊಂದು ದೊಡ್ಡ ಡಿಸ್ಕಷನ್ ಯಥಾಪಕರ ಸಭೆಯಲ್ಲಿ ಮೂರ್ನಾಲ್ಕು ತಾಸು ಜಗಳಾಡಂಥದ್ದು. ಸೃಷ್ಟಿ ಆನಂದ ಆಗುತ್ತೋ ಇಲ್ಲ ಅವರಿಗೆ, ಆನಂದ ಆಗೋದಿಲ್ಲ ಅಂದರೆ ಸುಪ್ತಿ ಎಂಬುದು ಅರ್ಥ ಆಗಲಿಲ್ಲ. ಸೂಪ್ತ ಅಂತ ಹೇಳಿದಿರಲ್ಲ, ಸೂ ಅಂದರೆ ದೇವರು, ಆನಂದ ಪೂರ್ಣ ಅವನ ತ್ರೋಧವನು ಅಂತ ಹೇಳಿದ್ದೀರಿ, ಮತ್ತು ಅವನಿಗೂ ಆಗಿಬಿಟ್ರೆ ವ್ಯತ್ಯಾಸ ಏನು ಬಂತು ಅಂತ ಪ್ರಶ್ನೆ. ಆಗೋದಿಲ್ಲ ಅಂದರೆ ಸುಪ್ತಿ ಅಲ್ಲೇ ಅಲ್ಲ ಅದು, ಆ ರೀತಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರ ಸ್ಪಷ್ಟ ಕೊಟ್ಟಿದ್ದಾರೆ ಆಚಾರ್ಯರೇ, ಅವರಿಗೆ ಆಗೋ ಸುಪ್ತಿ ಅನ್ನೋದು ಬರೀ ದೈಹಿಕವಾದ ಸ್ಪರ್ಶವಾದ್ದರಿಂದ ಅದಕ್ಕೆ ಅರ್ಥ ಇಲ್ಲ. ಅದೇನಿದ್ರು ಕೂಡ ದೈಹಿಕವಾಗಿ ಅವನಿಗೆ ಸ್ವಲ್ಪ ಶ್ರಮ ಪರಿಹಾರ ಮಾಡುತ್ತೆ ಹೊರತು ಅವ್ರ ಮನಸ್ಸಿನ ಸಾಕ್ಷಿಗೆ ಉಲ್ಲಾಸ ಸಿಗೋದಿಲ್ಲ ಅವರಿಗೆ. ಇನ್ನು ಮಾತ್ರ ಏನಾಗುತ್ತೆ, ಎರಡೂ ಸಿಗುತ್ತೆ. ಆದ್ದರಿಂದ ಅದು ಬೇರೆಯೇ. ಇನ್ನೂ ಕೆಲವು ಸೃಷ್ಟಿ ಮಾಡಿ ತೋರಿಸ್ತಾರೆ ಆಗೆಲ್ಲ ಹೇಳ್ತಾರೆ, ಅದು ಕಾರಣನೇ ಇಲ್ಲ, ಯಾಕೆಂದರೆ ನಿಜವಾದ ಆನಂದ ಆಗೇ ಇಲ್ಲ ಅವನಿಗೆ, ಸೃಷ್ಟಿ ಮಾಡೋ ನೆಸೆಸಿಟಿ ಕೂಡ ಇಲ್ಲ. ನಜ ಸ್ವಪ್ನ ಸಮಭ್ರಾಂತಿ, ಅವಕ್ಕೆ ನಿದ್ರಾವಸ್ಥೆನೇ ಬೇರೆ. ಅದು ಎಲ್ಲರಿಗೂ ಸುಪ್ತಾವಸ್ಥೆ ಇಟ್ ಇಸ್ ಕಾಮನ್ ಟು ಆಲ್, ಗೊತ್ತಾಯ್ತಾ. ನಿದ್ರೆ ನಿಜವಾಗ್ಲಿ ಎಲ್ಲಿ ಬಂದಿರುತ್ತೆ ಅಲ್ಲಿ ಏನಾಗಿರು ಅವರಿಗೆ ಆ ಸ್ವಪ್ನ. ಆದರೆ ಪ್ರಾಣಿಗಳ ಬಗ್ಗೆ ಹೇಳಿಲ್ಲ ಅದರ ಪ್ರಾಣಿಗಳ ಮನಸ್ಸು ಜಾಗೃತ ಇರೋದಿಲ್ಲ ಅಷ್ಟೊಂದು, ಆದ್ದರಿಂದ ಅವಕ್ಕೆ ಇದಾಗಲ್ಲ. ಪ್ರಾಣಿಗಳ ಸಂಹಾರ ಮಾಡಿದಾಗಲೂ ಕೂಡ ಮನುಷ್ಯನಿಗೆ ಒಂದಷ್ಟು ದುಃಖ ಆಗಲ್ಲ ಅವಕ್ಕೆ, ಗೊತ್ತಾಯ್ತಾ. ಇವ ಸಿನಿಮಾ ಟಿ ವಿಲಿ ತೋರಿಸ್ತಿರ್ತಾರೆ, ಆ ಜಿಂಕೆಯನ್ನು ಸಿಂಹ ಅಟ್ಯಾಕ್ ಮಾಡಿರುತ್ತೆ, ಅದು ಈಗ ಅದು ಒದರೋದಕ್ಕೆ ಬಾಯ್ತಿಗೆ ಒದರೋದಿಲ್ಲ, ಅದು ಆ ಕಡೆ ಈ ಕಡೆ ಸರಿಪಡಿಸ್ತಿರುತ್ತೆ ಹೊರತು ಒದ್ರೆ ಮನುಷ್ಯನಂತೆ ಒದರೋದಿಲ್ಲ. ಉದಾಹರಣೆಗೆ ಅನಸ್ತೀಸಿಯಾ ಕೊಟ್ಟು ಆಪರೇಷನ್ ಮಾಡಿದರೆ ಹೇಗೆ ಜಾಸ್ತಿ ಫೀಲ್ ಆಗೋದಿಲ್ವಲ್ಲ ಆ ಟೈಪ್ ಅದು. ಅವನಿಗೆ ಪ್ರಾಣಿಗಳಿಗೆ ಆಗೋ ದುಃಖ, ಎಚ್ಚರ ಇದ್ದ ಮನುಷ್ಯನಿಗೆ ಆದಷ್ಟು ದುಃಖ. ಮನುಷ್ಯನಿಗೇನಿದೆ ಎಲ್ಲ ಇಂದ್ರಿಯಗಳಿಗೆ ಕೆಲಸ ಮಾಡೋದು, 11 ಇಂದ್ರಿಯ ಬೇರೆ ಪ್ರಾಣಿಗಳಿಗಿಲ್ಲ, ಅದರಿಂದಾಗಿಯೇ ಅವುಗಳ ಸಂವೇದನಾ ಶಕ್ತಿ ಭಾಳ ಕಡಿಮೆ, ಹೇಳಿತಾ. ಇಷ್ಟು ನೋವಾಗೋದಿಲ್ಲ ಅವಕ್ಕೆ ಮನುಷ್ಯನಿಗೆ. ಅದು ಮನುಷ್ಯನಿಗೆ ಕೂಡ ವಿದ್ಯುತ್ ರೋಗಾದಿಗಳು ಬಂದಾಗ ಆಗ ನೋವು ಬೇರೆ, ರೋಗದ ನೋವೇ ಇರುತ್ತೆ, ಬೇರೆ ನೋವು ಅಷ್ಟು ಅನುಭವಕ್ಕೆ ಬರೋದಿಲ್ಲ ಅವನಿಗೆ, ಆ ರೋಗನೇ ಜಾಸ್ತಿ ಇರುತ್ತೆ. ಅವೆಲ್ಲ ಸೈಕಲಾಜಿಕಲಿ ಭಾಳ ಡೀಪ ಸ್ಟಡಿ ಮಾಡತಕ್ಕಂಥ ಅಂಶ ಕೆಲವರು ಮಾಡಿದ್ದಾರೆ, ಕೆಲವರು ಮಾಡಿಲ್ಲ. ಇವ್ರು ಆಧುನಿಕರು ಏನೇ ಮಾಡಿದರೂ ಕೂಡ ಅವ್ರು ಬರೀ ಫಿಸಿಕಲ್ ಅಷ್ಟೇ ಮಾಡ್ತಾರೆ, ಆದ್ದರಿಂದ ಈ ಸ್ಥಿತಿಗೆ ಹೋಗೋದಿಲ್ಲ. ಇವ್ರು ಏನೇ ಮಾಡಿದ್ರು ಎಷ್ಟು ಹೇಳ್ತಾರೆ ಹೊರಗೆ ಬರೋದಿಲ್ಲ, ಎರಡು ಸೇರಿದಾಗ ಮಾತ್ರ ಪೂರ್ಣ ಬರುತ್ತೆ. ಹಿಂದಿನ ಕಾಲಕ್ಕೆ ವಿದ್ಯೆ ಅಂದರೆ ಹೇಗಿರ್ತಿತ್ತು ಅಂದರೆ ಜ್ಯೋತಿಷ್ಯ ಹೇಳೋದು ಭಗವದ್ಭಕ್ತನಾಗಿರ್ತಿದ್ದ, ಜ್ಯೋತಿಷ್ಯ ಹೇಳೋದು ಅನುಷ್ಠಾನ ಮಾಡ್ಕೊಂಡು ಹೇಳ್ತಾ ಇದ್ದ. ಇವತ್ತು ನಾಸ್ತಿಕ ಜ್ಯೋತಿಷ್ಯ ಹೇಳ್ತಾರೆ, ಅಂದರೆ ಅರ್ಥನೇ ಇಲ್ಲ ಅದಕ್ಕೆ. ಅದು ವೇದ ಅಲ್ಲ, ವೇದಾಂಗ ಅದು. ವೇದಾಂಗ ಅಂದರೆ ಯಾವಾಗ ಅದು ವೇದಕ್ಕೆ ಸಂಬಂಧಪಟ್ಟಿದ್ರೆ ಮಾತ್ರ ವೇದಾಂಗ ಆಗೋದು. ಇವನು ವೇದನೇ ಒಪ್ಪೋದಿಲ್ಲ, ವೇದಾಂಗ ಹೇಳ್ತೇನೆ ಏನರ್ಥ ಅದಕ್ಕೆ. ನಾಸ್ತಿಕರು ಯಾವುದೇ ಶಾಸ್ತ್ರ ಹೇಳಿದ್ರು ಅರ್ಥ ಇಲ್ಲ ಅದಕ್ಕೆ. ಬೇರೆ ಯುಗದಲ್ಲಿ ವೈದ್ಯ ಏನಾಗಿರ್ತಿದ್ದ, ಮೂಲತಃ ಅವನು ಧನ್ವಂತರಿ ಜಪ ಮಾಡ್ಕೊಂಬರ್ತಿದ್ದ ವೈದ್ಯ, ಧನ್ವಂತರಿಣಿ ಇಲ್ಲ ಅಂತ ಹೇಳ್ತಾನೆ ಈ ವೈದ್ಯ. ಆದ್ದರಿಂದ ಇವರಿಗೆ ಅವರಿಗೂ ಭಾಳ ವ್ಯತ್ಯಾಸ ಇದೆ. ಇದ್ದಾರೆ ಕೃಷಿ ಮಾಡೋರು ಕೂಡ ಏನಂತ ಮಾಡ್ತಿದ್ದ, ಭಗವತ್ ಸೇವಾ ಅಂತ ಮಾಡ್ತಿದ್ದ. ಪ್ರತಿಯೊಂದು ಕೆಲಸ ಏನೇ ಮಾಡೋರು ಕೂಡ ತಮ್ಮ ತಮ್ಮ ವೃತ್ತಿಗಳನ್ನು ಏನಂತ ಮಾಡ್ತಾ ಇದ್ರು ಅವರು ಎಲ್ಲ ಕೂಡ. ಯಥ ಪ್ರವೃತ್ತಿರ್ ಭೂತಾನ ಮೀನ ಸರ್ವವಿಧಂ ತತಂ ಸ್ವಕರ್ಮಣ ತಮ ಭ್ಯರ್ಜ ಸಿದ್ಧಿಂ ವಿಂದತಿ ಮಾನವ. ಆಫೀಸ್ನಲ್ಲಿ ಕಸ ಗುಡಿಸೋನು ಏನಂತ ಮಾಡ್ತಾನೆ, ಅದನ್ನು ಆಫೀಸ್ ಕೆಲಸ ಅಂತ ಮಾಡ್ತಾನೆ. ಅರ್ಥ ಆಯ್ತು? ಆ ರೀತಿ ಮಾಡ್ತಾಯಿತ್ತು. ಇವತ್ತೇನಾಯ್ತು, ಬರ್ತಾ 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 ಪೂರ್ತಿ ಡೀಲಿಂಗ್ ಆಗಿ ಅಧ್ಯಾತ್ಮದ ಲಿಂಕೇ ಇಲ್ಲ. ಪ್ರತಿಯೊಬ್ಬನು ಕೂಡ ಆ ರೀತಿ ಮಾಡ್ತಾಯಿದ್ದ. ಯುದ್ಧದ ಸೈನ್ಯ ಹೋರಾಡಬೇಕಾದ್ರೆ ಅದನ್ನು ಭಗವತ್ಪೂಜೆ ಅಂತ ಮಾಡ್ತಿದ್ದ. ಅದನ್ನು ಅರ್ಜುನ ಹೇಳ್ಬೇಕಾದ್ರೆ ತಸ್ಮಾತ್ ಯುದ್ಧಸ್ವ ಭಾರತ, ಮತ್ಪೂಜಾರ್ಥಂ ಯುದ್ಧಸ್ವ ಅಂತ ಹೇಳಿದ. ಮತ್ತು ಆ ಕಾಲಸಿ ಇವತ್ತು ಎಷ್ಟೋ ದಿನ ಯುದ್ಧ ನಡೀತಾನೆ ಇದೆ, ಬೇರೆ ಕೇಳಿ ಬೇಕಾಷ್ಟು ನಡೀತಾ ಇದೆ. ಅನುಸಂಧಾನ ಯಾರಿಗಿರುತ್ತೆ? ಅದೆಲ್ಲ ಕೂಡ ಅನುಸಂಧಾನ ಇಲ್ಲ. ಹಿಂದಿನ ಎಲ್ಲ ಯುದ್ಧಗಳಲ್ಲೂ ಕೂಡ ಅದು ಧರ್ಮ ಅನ್ನೋ ಕಾನ್ಸೆಪ್ಟ್ ಯುದ್ಧ ಮಾಡ್ತಾಯಿದ್ರು. ಇವತ್ತು ದೇವಸ್ಥಾನದ ಕೇಸ್ ಹಾಕಿದಾಗ ಅವ್ರಿಗೇನು ದೃಷ್ಟಿ ಇರುತ್ತೆ? ಅವ್ರಿಗೀಗ ಟ್ರಸ್ಟ್ಗಳು ದೇವಸ್ಥಾನಕ್ಕೆ ಯಾರೋ ಜಾಗ ಆಕ್ರಮಿಸಿಬಿಟ್ಟಿದ್ದಾರೆ, ದೇವಸ್ಥಾನದ ಜಾಗ, ಇವ್ರಿಗೆ ಕೇಸ್ ಹಾಕ್ತಾರೆ. ಇವರು ಕೇಸ್ ಆಗ ಉದ್ದೇಶ ಏನಿದೆ ಅವ್ರಿಗೀಗ? ದೇವಸ್ಥಾನಕ್ಕೆ ಅನ್ಯಾಯ ಆಗಬಾರ್ದು, ಆ ಉದ್ದೇಶದಿಂದ ಮಾಡ್ತಾರೋ. ಅದಿಷ್ಟು ಏನಾಯ್ತು ಕೋರ್ಟ್ ಕೆಲಸ ಏನಾಯ್ತು ಅವನಿಗೀಗ? ಅದು ಧರ್ಮ ಕಾರ್ಯ ಆಗೋಯ್ತು. ಆಯ್ತಾ? ಅದು ಬಿಟ್ಬಿಟ್ಟು ತನ್ನ ಹೆಸರಿಗೆ ಅಂತ ಮಾಡಿಕೊಂಡು ಅದು ತನ್ನಗೋಸ್ಕರ ಹೋರಾಡ್ತಾರೆ. ಅದು ಈ ಧರ್ಮ ಕಾರ್ಯ ಆಗಲಿಲ್ಲ. ತನಗಾದ ಅನ್ಯಾಯ ಸರಿ ಮಾಡ್ಕೊಳ್ಳೋದು ಬೇರೆ, ಅದು ಸಂಸ್ಥೆಗಾದ ಅನ್ಯಾಯ ಸರಿ ಮಾಡೋದು ಬೇರೆ. ಹಿಂದಿನ ಕಾಲ ಎಲ್ಲ ಜನಗಳಿಗೆ ಏನಿರ್ತಾ ಇತ್ತು ಅಂದರೆ ಈಶಾವಾಸ್ಯ ವಿಧಂ ಸರ್ವ, ಅದರ ರಾಮರಾಜ್ಯ ಆಗಿತ್ತು, ಧರ್ಮರಾಜ್ಯ ಆಗಿತ್ತು. ಆದ್ದರಿಂದ ಅದರಲ್ಲಿ ಏನು ವಿಹಾಪರ ಎರಡೂ ಕೂಡ ಹೇಗಿರ್ತಿದ್ದು ಅಂದರೆ ಬೇರೆ ಅಂತ ನೋಡ್ತಿದ್ದಿಲ್ಲ ಅವರು. ಆಫೀಸ್ ಕೆಲಸ ಮನೆ ಕೆಲಸ ಬೇರೆ ಅಂತ ನೋಡೋದು ಯಾವಾಗ ಅಂತ ಕೇಳಿದರೆ ಪಾರ್ಟ್ ಟೈಮ್ ವರ್ಕರ್ ಆದರೆ. ಫುಲ್ ಟೈಮ್ ಆದಾಗ ಏನು ಮಾಡ್ತಾನೆ ಅವನು? ಇನ್ವಾಲ್ವ್ಮೆಂಟ್ ಇರುತ್ತೆ. ತಂದೆ ಆಫೀಸ್ ಆದಾಗ ಪೂರ್ತಿ ಮನೆಗೆ ಎಷ್ಟು ಗಮನ ಕೊಡ ಆಫೀಸ್ಗೆ ಅಷ್ಟೇ ಗಮನ ಕೊಡ್ತಾನೆ. ಯಾತಕ್ಕೆಂದರೆ ಎರಡೂ ತಂದೆನೇ. ಆ ರೀತಿ ಹಿಂದೆ ಇತ್ತು ಧರ್ಮ ವ್ಯವಸ್ಥೆ. ಅದಿಲ್ಲ, ಆದ್ದರಿಂದ ಏನೋ ಮಾಡ್ತಾರೆ ಈಗ. ನಚ ಸ್ವಪ್ನ ಸಂಭವ ಎಂ ವಿಷ್ಣು ಸೇನವಚ್ಛ್ರಾಂತೋ ಜೀವೋ ಜಾಗರಿತೆ ಭ್ರಮನ್ ಸ್ವಪ್ನೇ ಚ ಸುಪ್ತೌ ಅಭ್ಯೇತಿ ಸಂಶ್ರಾಂತ ಸದ್ಗೃಹಂ ಯಥಾ ಶಿತ್ಯಾನಂದ ಪರೋ ವಿಷ್ಣು ತಮಾಪ್ತ ಸುಪ್ತ ಉಚ್ಯತೆ ಸಂಪ್ರಾಪ್ಯ ತಮ ಎಂ ಜೀವ ಕಾಮ ಏನ್ನೈವ ಕಿಂಚನ ನಚ ಸ್ವಪ್ನ ಸಮಭ್ರಾಂತಿ ಜ್ಞಾನಂ ಯಾತಿ ಕದಾಚನ ಸುಷುಪ್ತೌ ಚ ಕಿಮು ಜ್ಞಾನಾತ್ ಮುಕ್ತೌ ಪ್ರಾಪ್ತೌ ಜನಾರ್ದನಂ ನಚ ಸ್ವಪ್ನ ಸಮಭ್ರಾಂತಿ ಜ್ಞಾನಂ ಯಾತಿ ಕದಾಚನ ಸಂಪ್ರಾಪ್ಯ ತಮಯಂ ಜೀವ ಕಾಮಯೇತ್ ನೈವ ಕಿಂಚ ಸ್ವಪ್ನ ಸುಷುಪ್ತ ವ್ಯವಸ್ಥೆಯಲ್ಲಿ ದೇವರತ್ರ ಹೋಗಿರ್ತಾನಾದ್ರಿಂದ ಯಾವ ಅಪೇಕ್ಷೆ ಅವನಿಗಿರೋದೇ ಇಲ್ಲ. ಯಾಕೆಂದರೆ ಅತ್ಯುತ್ತಮ ವಸ್ತುವನ್ನು ತಲುಪಿದ ಮೇಲೆ ಬೇರೆ ಅಪೇಕ್ಷೆ ಅವನಿಗಿರೋದಿಲ್ಲ. ನಚ ಸ್ವಪ್ನ ಸಮಭ್ರಾಂತಿ ಜ್ಞಾನಂ ಯಾತಿ ಕದಾಚನ ಸ್ವಪ್ನದಲ್ಲಿ ಭ್ರಾಂತಿ ಇದು ಎರಡು ಮಿಕ್ಸ್ ಆಗಿರುತ್ತೆ. ಸುಷುಪ್ತಿಯಲ್ಲಿ ಭ್ರಾಂತಿ ಇಲ್ಲ. ಸುಷುಪ್ತಿಯಲ್ಲಿ ಸ್ವಪ್ನದಲ್ಲಿ ಎರಡು ಯಾವಾಗಲೂ ಭ್ರಾಂತಿ ಮಿಕ್ಸ್ ಆಗೇ ಇರುತ್ತೆ. ಅದರಲ್ಲಿ ಬಾಹ್ಯ ವಸ್ತುವನ್ನು ಹೊರಗಿನ ವಸ್ತುವನ್ನು ಎರಡು ಒಂದೇ ಅಂತ ತಿಳ್ಕೊಳ್ಳೋ ಭ್ರಾಂತಿ ಕಾಮನ್ ಆಗಿರುತ್ತೆ. ಸ್ವಪ್ನದಲ್ಲಿ ಭ್ರಾಂತಿ ಎಷ್ಟೋ ಇರೋದು. ಜಾಗ್ರತ ವ್ಯವಸ್ಥೆಯಲ್ಲಿ ಒಮ್ಮೊಮ್ಮೆ ಭ್ರಾಂತಿ ಬರ್ಬೋದು. ಹಗ್ಗ ನೋಡಿ ಹಗ್ಗ ಅಂತ ತಿಳ್ಕೊಂಡ ಭ್ರಾಂತಿ ಅಲ್ಲ, ಹಗ್ಗ ನೋಡಿ ಹಾವು ಅಂತ ತಿಳ್ಕೊಂಡು ಅದು ಭ್ರಾಂತಿ ಅದು. ಜಾಗ್ರತ ವ್ಯವಸ್ಥೆಯಲ್ಲಿ ಯಥಾರ್ಥ ಜ್ಞಾನ ಮತ್ತು ಮಿಥ್ಯಾಜ್ಞಾನ ಮಿಕ್ಸ್ ಆಗುತ್ತೆ ವಿತ್ ಅಜ್ಞಾನ. ಆ ಸ್ವಪ್ನದಲ್ಲಿ ಏನಿರೋದೆಲ್ಲ ಇರುವ ಎರಡು ಜೊತೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ. ಅದೆರಡು ಕೂಡ ಭ್ರಾಂತಿ ಯಥಾರ್ಥ ಜ್ಞಾನ ಮಿಕ್ಸ್ ಆಗಿ ಹೋಗುತ್ತೆ. ಸುಷುಪ್ತಿ ವ್ಯವಸ್ಥೆಯಲ್ಲಿ ಏನಿರುತ್ತೆ ಯಾವಾಗಲೂ? ಬರೀ ಯಥಾರ್ಥ ಜ್ಞಾನ ಒಂದೇ. ಇವರಿಗೆ ಜ್ಞಾನಾಭಾವ, ಇವರಿಗೆ ಏನು ಜ್ಞಾನ ಇಲ್ಲ, ಇವರಿಗೆ ಯಥಾರ್ಥ ಜ್ಞಾನ ಮಾತ್ರ ಇರುತ್ತೆ. ಯಾರದ ದೇವರತ್ರ ಹೋಗಿರೋದ್ರಿಂದ ಬೇರೆ ಲೋಕದ ಜ್ಞಾನ ಇಲ್ಲ ಅವನಿಗೆ. ಅಲ್ಲಿ ತಪ್ಪು ತಿಳುವಳಿಕೆ ಪ್ರಶ್ನೆ ಬರೋದೇ ಇಲ್ಲ, ಯಾಕೆಂದರೆ ದೇವರತ್ರ ಇದ್ದಾನೆ, ಭ್ರಾಂತಿ ಹೆಸರೇ ಅವನಿಗಿಲ್ಲ. ಸುಷುಪ್ತೌ ಚ ಕಿಮು ಜ್ಞಾನಾನ್ ಮುಕ್ತೌ ಪ್ರಾಪ್ತೌ ಜನಾರ್ದನಂ. ಕೊನೆಗೆ ಹೇಳ್ತಾರೆ ಸುಷುಪ್ತಿ ಸ್ಥಿತಿನೇ ಹೀಗೆ ಭ್ರಾಂತಿರಹಿತವಾದ ಸ್ಥಿತಿ ಆಗಿರಬೇಕಾದ್ರೆ ಮುಕ್ತಿಯಲ್ಲಿ ಭ್ರಾಂತಿ ಇರುತ್ತಾ ನೋಡಿ ಅಂತ ಹೇಳ್ತಾರೆ. ಮುಕ್ತಿಯಲ್ಲಿ ಭ್ರಾಂತಿ ಜ್ಞಾನ ಇಲ್ಲ. ಅರ್ಥ ಆಯ್ತಾ? ಭ್ರಾಂತಿ ಜ್ಞಾನ ಬರೋದು ಯಾವಾಗ? ಯಾವಾಗ ಬರೋದು ಭ್ರಾಂತಿ ಜ್ಞಾನ? ಬಾಹ್ಯ ಇಂದ್ರಿಯಗಳ ಸಂಪರ್ಕದಿಂದ ನೋಡಿದಾಗ ಮಾತ್ರ. ಮುಕ್ತಿಯಲ್ಲಿ ಏನಿಲ್ಲ, ಬಾಹ್ಯೇಂದ್ರಿಯಗಳೇ ಇಲ್ಲ, ಎಲ್ಲ ಸ್ವರೂಪ ಇಂದ್ರಿಯಗಳು. ಅವೇನಾಗ್ತಾ ಏನೋ ತಪ್ಪು ಮಾಡೋದೇ ಇಲ್ಲ, ಅದರಿಂದಾಗಿನೇ ಮಿಥ್ಯಾಜ್ಞಾನ ಬರೋ ಚಾನ್ಸೇ ಇಲ್ಲ. ಮತ್ತು ಅವೆಲ್ಲ ಬರೋದು ಯಾವಾಗ? ಲಿಂಗದೇಹದ ಕಾಂಟ್ಯಾಕ್ಟ್ ಇದ್ದರೆ. ಲಿಂಗದೇಹನೇ ಇಲ್ಲ, ಆದ್ದರಿಂದ ಏನಿಲ್ಲ, ಆ ಪ್ರಶ್ನೆನೇ ಬರಲಿಲ್ಲ, ಪೂರ್ತಿ ಡೀಲಿಂಗ್ ಆಯಿತು. ತಾವ ಶೈತಾ ಹಿತಾನಾಮನಾಡ್ಯ ನಿಹಿತೋ ಭಗವಾನ್ ಯತ್ರ ಹಿತಾನಾಡ್ಯ ಪ್ರಕೀರ್ತಿತಾ. ನಾಡಿಗಳೇನು ದೇಹದಲ್ಲಿದೆ, ಎಲ್ಲದರಲ್ಲೂ ಪರಮಾತ್ಮ ನೆಲೆಸಿದ್ದಾನೆ. ನಾನಾ ವರ್ಣೋ ಹರಿಸ್ತಾಸು ನಾನಾ ರೂಪಿ ವ್ಯವಸ್ಥಿತ. ಅನೇಕ ಬಣ್ಣ ಬಣ್ಣದ ರೂಪಗಳಿಂದ ಇದ್ದಾನೆ, ಅನೇಕ ರೂಪಗಳಿದ್ದಾನೆ. ಆ ರೂಪಗಳಿಗೆ ಬಣ್ಣ ಬೇರೆ ಬೇರೆ ಬಣ್ಣದ ರೂಪ ಇದೆ. ತಾಸಾಂ ಮಧ್ಯೆ ಸುಷುಮ್ನಾಚ ತತ್ರ ಸುಪ್ತಿಂ ರಜತ್ಯಯಂ. ಅವುಗಳ ಮಧ್ಯದಲ್ಲಿರ್ತಕ್ಕಂಥ ಶ್ರೇಷ್ಠ ನಾಡಿ ಅಂದರೆ ಸುಷುಮ್ನ ನಾಡಿ. ಜೀವ ಸುಷುಪ್ತ ವ್ಯವಸ್ಥೆಯಲ್ಲಿ ಏನಿರ್ತಾನೆ? ಸುಷುಮ್ನ ನಾಡಿಯಲ್ಲಿ ಇರ್ತಾನೆ. ಗೊತ್ತಾಯ್ತು? ಅಲ್ಲಿಗೆ ಒಯ್ದಿರ್ತಾನೆ ಪರಮಾತ್ಮ ಜೀವನನ್ನು. ತಾಸಾಂ ಮಧ್ಯೆ ಸುಷುಪ್ನ ಚ ತತ್ರ ಸುಪ್ತಿಂ ರಜತ್ಯಯಂ. ತಾಯೇವ ಕಂಠದೇಶಸ್ಥಾಹ ಜೀವಸ್ತತ್ರ ವ್ಯವಸ್ಥಿತ. ಅದೇ ನಾಡಿಗಳು ಕಂಠದೇಶೆಯಲ್ಲಿವೆಯಲ್ಲ, ಅಲ್ಲಿಗೆ ಹೋದಾಗ ಸ್ವಪ್ನ ಕಾಣ್ತಾನೆ. ಸ್ವಪ್ನಾನ್ ಪಶ್ಯತಿ ಜಾಗ್ರದ್ವತ್ ಭಯಂಚ ಪ್ರತಿಪದ್ಯತೆ. ಅದು ಜಾಗ್ರದಂತೆ ಜಾಗ್ರದ ಅವಸ್ಥೆಯಂತೆ ತಪ್ಪು ತಿಳ್ಕೊಂಡ್ಬಿಟ್ಟು ಭಯಾದಿಗಳಿಗೆ ಒಳಗಾಗ್ತಾನೆ. ಆ ಇತ್ಯಾದಿಶ್ಯತೆ ವಿಷ್ಣುರು ಅವಿದ್ಯಾ ತನ್ನಿರೀಕ್ಷಣಂ. ಅವಿದ್ಯಾ ಬರುತ್ತಾಗಂದ್ರೇನು? ಆ ಇತ್ಯಾದಿಶ್ಯತೆ ವಿಷ್ಣು, ಆ ಅಂದರೆ ವಿಷ್ಣು. ಅವಿದ್ಯ ವಿಷ್ಣುವಿನಿಂದ ವಿಷ್ಣುವನ್ನು ನೋಡ್ತಾ ಇದ್ದರೆ ಸುಸುಪ್ತಿ. ಅದ್ರ ಬಗ್ಗೆ ಜ್ಞಾನ ಇಲ್ಲದೆ ಅಜ್ಞಾನ ಹೊಂದಿದರೆ ಅದು ಅವಿದ್ಯ. ತೇನ ಸ್ವಪ್ನಾನಯಂ ಪಶ್ಯೇ ಜೀವೋ ಜಾಗರಿತಂ ತಥಾ. ಅವಿದ್ಯೆಯಿಂದ ಸ್ವಪ್ನ ಅಂದರು ಬಂದೆ, ಪರಮಾತ್ಮನಿಂದಾಗಿ ಸ್ವಪ್ನ ದರ್ಶನ ಆಗುತ್ತೆ ಅಂದರು ಬಂದೆ. ಅದನ್ನೇ ಬ್ರಹ್ಮಸೂತ್ರದಲ್ಲಿ ಸಂಧೆ ಸೃಷ್ಟಿರಾಹಹಿ ಅಂತ ಹೇಳಿದ್ದಾರೆ. ಇತಿ ಮಹಾಮೀಮಾಂಸಾಯಾಮ್, ಮಹಾಮೀಮಾಂಸಾ ಗ್ರಂಥದಲ್ಲಿ ಇದೆಲ್ಲ ಬಂದಿದೆ. ಚಿನಂತೀವ ತಾಡಯಂತೀವ ವಿಚ್ಛಾಯೇತಿ ಭಯೇನ ವಿಚ್ಛಾಯಂ ಕರೋತಿ. ಸ್ವಪ್ನಾವಸ್ಥೆಯಲ್ಲಿ ಜಿನಂತೀವ, ಇನ್ನೊಬ್ರು ಹೊಡಿಸ್ಕೊಂಡಾಗ ಕಾಣುತ್ತೆ, ಇನ್ನೊಬ್ರು ಹೊಡೆದಾಗ ಕಾಣುತ್ತೆ, ಅವೆಲ್ಲ ಕಾಣುತ್ತೆ. ವಿಚ್ಛಾಯೇತಿ ಭಯೇನ ವಿಚ್ಛಾಯಂ ಕರೋತಿ, ಭಯದಿಂದಾಗಿ ಬಣ್ಣ ತಿರುಗಿ ಹೋಗ್ಬಿಡುತ್ತೆ. ಸ್ವಪ್ನಾವಸ್ಥೆಯಲ್ಲೂ ಕಳ್ಳರು ಬರೋದು ಇವೆಲ್ಲ ನಡೀತಾ ಇರುತ್ತೆ. ಆ ಭಾರಿ ಭಯ ಭಯಕ್ಕೊಳಗಾಗ್ತಾನೆ. ಇವೆಲ್ಲ ಸ್ವಪ್ನದಲ್ಲಿ ಬಂತಕ್ಕ ಭ್ರಾಂತಿಯಿಂದ ಆದ ಫಲ. ಅಹಮೇವ ಇದಂ ಸರ್ವೋಸ್ಮಿ ಸ್ವಯೋಗ್ಯತಾಪೇಕ್ಷೆಯ ಪೂರ್ಣೋಸ್ಮಿ. ಜೀವ ಅನ್ಕೋತಾನೆ ಮುಕ್ತಿಯಲ್ಲಿ ನಾನು ಸರ್ವನಾಗಿಬಿಟ್ಟಿದ್ದೇನೆ ಅಂದರೆ ತಾನು ಸಿಗೋದೆಲ್ಲ ಕೂಡ ಸಿಕ್ಕಾಗಿದೆ ಅಂತ ಅರ್ಥ. ಅದೇ ವಾಸುದೇವ ಸರ್ವಂ ಅನ್ನೋದ್ರ ಬೇರೆ, ಮುಕ್ತ ಜೀವ ಸರ್ವಂ ಅನ್ನೋದು ಬೇರೆ. ಮುಕ್ತ ಜೀವ ಸರ್ವ ಅಂದ್ರೇನೋ, ತನಗೆ ಯೋಗ್ಯತೆ ಏನೇನು ಸಿಗ್ಬೋದು ಎಲ್ಲ ಸಿಕ್ಕಿದೆ ಅಂತ ಅರ್ಥ. ಇವ್ರು ಎಲ್ಲ ಬೆನಿಫಿಟ್ ಬಂದು ಅಂದ್ಬಿಡ್ತಾರೆ, ರಿಟೈರ್ ಆಗಿರ್ತಾರೆ, ಎಲ್ಲ ಬೆನಿಫಿಟ್ ಬಂತು ಅಂತ ಹೇಳ್ತಾರೆ. ಎಲ್ಲ ಬೆನಿಫಿಟ್ ಅಂದ್ರೆ ಏನರ್ಥ? ತನ್ನ ಪೋಸ್ಟಿಗೆ ತನ್ನ ಸರ್ವಿಸ್ ಎಷ್ಟು ಬರಬೇಕಾಗಿತ್ತು ಅಷ್ಟು ಬಂತು ಅಂತ ಅರ್ಥ. ಮೇಲಿನವ್ರು ಬಂತು ಅಂತ ಅರ್ಥ ಅಲ್ಲ. ಅದು ಸರ್ವ ಶಬ್ದಕ್ಕೆ ಅರ್ಥ. ಅಬ್ಸಲ್ಯೂಟ್ ಸರ್ವ ಅಂಬೋದು ಯಾರಿಗೆ? ಅದು ದೇವ್ರಿ. ಮುಳಿದವ್ರಿಗೆ ಸರ್ವ ಅಂದರೆ ರಿಲೇಟಿವ್ ಅಷ್ಟೇ. ಅಬ್ಸಲ್ಯೂಟ್ ಸರ್ವ ಅಂದರೆ ದೇವ್ರಿಗೆ ಮಾತ್ರ ಹೇಳ್ತಕ್ಕಂಥ ಮಾತು. ಅದನ್ನೇ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಅವನು ಭಾರಿ ಮಹಾತ್ಮ. ಅಹಮೇವ ಇದಂ ಸರ್ವೋಸ್ಮಿ ಸ್ವಯೋಗ್ಯತಾಪೇಕ್ಷೆಯ ಪೂರ್ಣೋಸ್ಮಿ ವಿಷಯ ಭೋಗ ಅನನ್ವಿತ ಸ್ವರೂಪ ಆನಂದೇನ ಇತ್ಯೇವ ಇತಿವ ಶಬ್ದ. ಅದೇನಾಗಿದೆ? ವಿಷಯ ಭೋಗ ಅನನ್ವಿತ. ನಮ್ಮಲ್ಲಿ ಆನಂದ, ನಮ್ಮ ಆನಂದ ಈ ಭೂಲೋಕದಲ್ಲಿ ಏನಾಗ್ತಾ ಇದೆ ಈಗ ನಮಗೆ ಈ ದೇಹದಲ್ಲಿ ಅಂದರೆ, ವಿಷಯಗಳ ಸಂಪರ್ಕದಿಂದ ಆನಂದ ಆಗುತ್ತೆ. ಇದು ನಿಜವಾದ ಆನಂದ ಅಲ್ಲ. ಇದು ಅದು ನಿಜವಾದ ಆನಂದ. ಯಾವುದು? ಪುಸ್ತಕ ನೋಡ್ಕೊಂಡು ಓದ್ತಾನೆ ಜ್ಞಾನ ಬಂದಿದೆ ಅಂತ ಕರೆಯೋದಿಲ್ಲ, ಬಿಟ್ಟು ಓದ್ತಾನೆ ಜ್ಞಾನ ಬಂದಿದೆ ಅಂತ ಕರೀತಾರೆ. ಹಾಗೆ ಸ್ವರೂಪ ಒಳಗೆ ಎಲ್ಲಿಂದ ಬಂತ ಅವನಿಗೆ ನೋಡ್ಕೊಂಡು ಬರ್ತಾ ಇಲ್ಲ, ಹಾಗೆ ಹೇಳ್ತಾ ಇದೆ. ಒಳಗಿಂದ ಜ್ಞಾನ ಬರ್ತಾ ಇದೆ, ಅದನ್ನು ಜ್ಞಾನ ಅಂತ ಕರೀತಾರೆ. ಹೊರಗಿಂದ ಜ್ಞಾನ ಬಂದರೆ ಜ್ಞಾನ ಅಲ್ಲ, ಒಳಗಿಂದ ಬಂದರೆ ಜ್ಞಾನ. ಆನಂದ ಕೂಡ ಇಲ್ಲಿಂದ ಬರಬೇಕು. ಜ್ಞಾನ ಒಳಗಿಂದ ಬಂತು, ಆನಂದ ಒಳಗಿಂದ ಬರುತ್ತೆ. ಅದನ್ನೇ ಮುಕ್ತಿ ಅಂತ ಕರೀತಾರೆ. ಅಹಮೇವ ಇದಂ ಸರ್ವೋಸ್ಮಿ ಸ್ವಯೋಗ್ಯತಾಪೇಕ್ಷೆಯ ಪೂರ್ಣೋಸ್ಮಿ ವಿಷಯ ಭೋಗ ಅನನ್ವಿತ ಸ್ವರೂಪ ಆನಂದೇನ ಇತಿ ಏವ ಶಬ್ದ. ಏವ ಶಬ್ದಕ್ಕೆ ಇದು ಶುದ್ಧಾನಂದ ಅಂತ ಅರ್ಥ. ಇದಮಿತಿ ಪೂರ್ಣತ್ವ ವಿಶೇಷಣಂ ಅಜಾನತಾ ಮಹಿಮಾನಂ ತವೇದಂ ವಿತಿವತ್ ಸ್ವಪೂರ್ಣತಾಂ ಅಪರೋಕ್ಷೇಣ ಅನುಭೂಯ ಇದಂ ಪೂರ್ಣೋಸ್ಮಿ ಇತಿ ಮನ್ಯತೆ. ಇದಮಿತಿ ಪೂರ್ಣತ್ವ ವಿಶೇಷಣ. ಇದಂ ಅಂದರೆ ಪೂರ್ಣತ್ವ. ಈ ಪೂರ್ಣತ್ವ ಮೊದಲು ಬಂದಿದ್ದಿಲ್ಲ, ಈಗ ಬಂದಿದೆ ಅಂಥೇಳಿ ಮುಕ್ತಿ ಅವಸ್ಥೆಯಲ್ಲಿ ಜೀವ ತಿಳ್ಕೊಳ್ತಾನೆ. ಅರ್ಜುನ ಹೇಳಿದ್ದಾನೆ, ಅಜಾನತಾ ಮಹಿಮಾನಂ ತವೇದಂ ವಿತಿವತ್ ಸ್ವಪೂರ್ಣತಾಂ ಅಪರೋಕ್ಷೇಣ ಅನುಭೂಯ ಇದಂ ಪೂರ್ಣೋಸ್ಮಿ ಇತಿ ಮನ್ಯತೆ. ಸ್ವರೂಪದಲ್ಲಿರ್ತಕ್ಕಂಥ ಪೂರ್ಣತ್ವವನ್ನು ಪ್ರತ್ಯಕ್ಷ ಅನುಭವಿಸಿಬಿಟ್ಟು ನಾನೀಗ ಪೂರ್ಣನಾಗಿದ್ದೇನೆ ಅಂತ ಅನುಭವವನ್ನು ಮುಕ್ತ ಹೊಂತಾ ಇದ್ದಾನೆ. ಕ್ವಚಿತ್ ತದ್ಭಾವಶೇಷ ಸ್ಯಾತ್ ಕ್ರಿಯಾಶೇಷ ಕ್ವಚಿತ್ ಭವೇತ್ ಕ್ವಚಿತ್ ಪದಾರ್ಥಶೇಷ ಸ್ಯಾತ್ ಇಮಾದಿ ಇದಮಾದಿ ತ್ರಿಧಾ ಸ್ಮೃತ. ಮತ್ತೆ ಆಚಾರದ ಕೊಟೇಶನ್ ಕೊಡ್ತಾರೆ. ಇದಂ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಇದು ಶಬ್ದ ನಿರ್ಣಯ. ಶಬ್ದ ನಿರ್ಣಯ ಗ್ರಂಥ ಹೇಳ್ತಾ ಇದೆ. ಶಬ್ದ ನಿರ್ಣಯ ಅಂದ್ರೇನು? ಶಬ್ದಗಳಿಗೆ ಅರ್ಥ ಏನು ಮಾಡಬೇಕು ಅಂತ ನಿರ್ಣಯ ಕೊಡ್ತಕ್ಕಂಥ ಗ್ರಂಥ. ಅದರಲ್ಲಿ ಹೇಳ್ತಾ ಇದ್ದಾರೆ, ಕ್ವಚಿತ್ ತದ್ಭಾವಶೇಷ ಸ್ಯಾತ್. ಇದಂ ಅಂದರೆ ಕೆಲವೊಮ್ಮೆ ತದ್ಭಾವಶೇಷ ಸ್ಯಾತ್, ಯಾವ ವಸ್ತುವನ್ನು ಹೇಳ್ತಾರೋ ಅದು ಸಂಬಂಧಪಟ್ಟಿದ್ದು ಅಂತ ಅರ್ಥ. ಕೆಲವೊಮ್ಮೆ ಕ್ರಿಯಾಶೇಷ ಕ್ವಚಿತ್ ಭವೇತ್, ಇದು ಅಂತ ಹೇಳಿದ. ಕೆಲವು ಇದು ಅಂದರೆ ವಸ್ತು, ಕೆಲವು ಇದು ಅಂದರೆ ಕ್ರಿಯೆ, ಇದು ಅಂದರೆ ಕ್ರಿಯೆ, ಮತ್ತು ಇದನ್ನೇ ಮಾಡ್ತಾನೆ ಅಂದರೆ ಕ್ರಿಯೆ. ಗೊತ್ತಾಯ್ತಾ? ಇದೇ ತಂದ ಅಂದರೆ ವಸ್ತು ಅಲ್ಲಿ. ಆಮೇಲೆ ಕ್ವಚಿತ್ ಪದಾರ್ಥ ಶೇಷ ಸ್ಯಾತ್, ಕೆಲವು ಪದಾರ್ಥ ಸಂಬಂಧಪಟ್ಟಂಥ ಬೇರೆ ವಿಷಯ. ಹೀಗೆ ಸ್ಯಾತ್ ಇದಮಾದಿ ತ್ರಿಧಾ ಸ್ಮೃತ. ಸ್ಯಾತ್ ಇದಮಾದಿ ಇದಂ ಅನ್ನೋದು ಏನಾಗಿದೆ? ಮೂರರ್ಥವನ್ನು ಹೊಂದಿದೆ ಅಂತ ತಿಳಿಸಿ, ಇಲ್ಲಿ ಇದಂ ಶಬ್ದಕ್ಕೆ ಪೂರ್ಣತ್ವಕ್ಕೆ ಅಡ್ಜೆಕ್ಟಿವ್ ಅಂತ ಅರ್ಥ. ಇದಂ ಸರ್ವಂ ಇದಂ ಅಂದರೆ ಪೂರ್ಣವಾಗಿರ್ತಕ್ಕಂಥ ನನ್ನ ಸ್ವರೂಪ ಸುಖವನ್ನು ಅನುಭವಿಸಿದ್ದೇನೆ ಅಂತ ಅರ್ಥ. ನಹಿ ರಾಜ ದೇವೋ ವಾ ಸರ್ವ ಜಗದ್ ಭವತಿ. ಇಲ್ಲ, ಅವರೇನು ಅರ್ಥ ಮಾಡ್ತಾರೆ ಅಂದರೆ ಎಲ್ಲ ಜಗತ್ತು ನಾವೇ ಆಗಿದ್ದೇವೆ ಅಂತ ಅರ್ಥ ಮಾಡ್ತಾರೆ. ಅರ್ಥ ಮಾಡೋಕೆ ಬರುತ್ತಾ ನೋಡಿ ಅಂತ ಹೇಳ್ತಾರೆ. ನಹಿ ರಾಜ ದೇವೋ ವಾ ಸರ್ವ ಜಗದ್ ಭವತಿ. ರಾಜನ ಸರ್ವ ಅಂತ ತಿಳ್ಕೊಂಡ, ಸರ್ವ ಜಗತ್ತಾಗಿದ್ದಾರೆ ಅಂತ ಅರ್ಥನಾ? ಅರ್ಥ ಮಾಡ್ತಾರ? ಮಾಡಬಾರದು. ರಾಜ್ಞೋ ಭೋಗಾಪೇಕ್ಷೆಯ ಪೂರ್ತಿರ್ಭವತಿ ಇತಿ ದೇವದೃಷ್ಟ ಅಂತ. ರಾಜ ದೇವನಂತೆ ರಾಜ ಅಂದ್ಬಿಡ್ತಾರೆ. ಅಲ್ಲಿ ಯಾತಕ್ಕೆ ಹೇಳಿದರು ಅಂದರೆ ಭೋಗಾಪೇಕ್ಷೆಯ ಪೂರ್ತಿರ್ಭವತಿ ಇತಿ ದೇವದೃಷ್ಟ ಅಂತ. ಭೋಗ ಪೂರ್ಣವಾಗಿದೆ ಅಂತ ಹೇಳೋದಕ್ಕೋಸ್ಕರ ದೇವತೆಗಳು ದೃಷ್ಟಾಂತ ಕೊಟ್ಟಿದ್ದೆ ಹೊರತು ರಾಜ ರಾಜನೇ, ಅವರಿಗೆ ಸಿಗೋ ಭೋಗ ರಾಜನ ಭೋಗನೇ. ಆದರೆ ಯಾವ ವಸ್ತುವು ನವನಾಗಿಲ್ಲ, ವಸ್ತುವಿನ ನಿಮಿತ್ತದಿಂದ ಬರೋ ಸುಖವನ್ನೇ ಬರ್ತಾ ಇದೆ, ತುಂಬ ಬಂದಿದೆ ಅಂತ ಹೇಳೋದಕ್ಕೋಸ್ಕರ ದೃಷ್ಟಾಂತ ಕೊಡೋಕ್ಕೆ ಏನು ಮಾಡ್ತಾರೆ, ದೇವದೃಷ್ಟಾಂತ, ಅಮೃತ ಇದ್ದಾಗಿತ್ತು ಅಂದ್ಬಿಡ್ತಾರೆ. ಅಮೃತ ಇದ್ದಾಗಿತ್ತು ಅಂದರೆ ಏನು ಹೇಳಬೇಕು, ಅವನೀಗ ರುಚಿಯ ಕ್ಲೈಮ್ಯಾಕ್ಸ್ ಹೇಳಬೇಕಾಗಿದೆ, ಆ ಪದ ಉಪಯೋಗಿಸ್ಬಿಡ್ತಾರೆ. ಇನ್ಯಾವ್ದು ಹೇಳಿದ್ರೆ ಏನಾಗೋದಿಲ್ಲ, ಆ ಒಂದು ಭಾವನೆ ಸ್ಪಷ್ಟ ಆಗೋದಿಲ್ಲ. ಅದಕ್ಕೇನೆ ದೇವತೆಗಳು ಸ್ವರ್ಗದಂತೆ ಸ್ವರ್ಗ ಸುಖ ಅಂದ್ಬಿಡ್ತಾರೆ. ಸ್ವರ್ಗ ಸುಖ ಅಂತ ಹೇಳಿದಾಗ ಸುಖದ ಕ್ಲೈಮ್ಯಾಕ್ಸ್ ಭೂಲೋಕದ ಸುಖಕ್ಕಿಂತ ವಿಲಕ್ಷಣ ಅಂತ ಅರ್ಥ, ಹೆಚ್ಚು ಅಂತ ಅರ್ಥ ಎಲ್ಲ ಬಂದ್ಬಿಡುತ್ತೆ ಅದರೊಳಗೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಸರ್ವ ಶಬ್ದ ಉಪಯೋಗಿಸ್ಬೇಕಾದ್ರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ದಾರೆ. ಪ್ರತ್ಯಕ್ಷ ದರ್ಶನಾರ್ಥಂ ರಾಜದೃಷ್ಟಾಂತ, ದೇವತೆಗಳು ಕಣ್ಣಿ ಕಂಡಿಲ್ಲ, ಅರೆ ಭೋಗ ಜಾಸ್ತಿ ಅಂತ ಕೇಳಿ ಕಡೆ ಅಭ್ಯಾಸ ಆಗಿದೆ. ರಾಜನ ದೃಷ್ಟಾಂತ ಮಾತ್ರ ಏನಂತಾರೆ, ಕಣ್ಣಿ ಕಾಣೋದು ರಾಜಭೋಗ ಅಂತ ಹೆಸರಾಗಿದೆ. ರಾಜಭೋಗ ದೇವಭೋಗ, ರಾಜಭೋಗ ಅಂಬೋದು ಮನುಷ್ಯ ಭೂಲೋಕದಲ್ಲಿ ಹೈಯೆಸ್ಟು, ದೇವಭೋಗ ಅನ್ನೋದು ಅನುಭವಕ್ಕೆ ಹೆಚ್ಚು ಸಿಗೋದು. ಅದಕ್ಕೋಸ್ಕರ ರಾಜಭೋಗ ಅಂತ ಹೇಳಿದರೆ ಕೆಲವರಿಗೆ ಅರ್ಥ ಆಗುತ್ತೆ, ದೇವಭೋಗ ಅಂದರೆ ರಾಜನ ಭೋಗ ನಮಗಿನ್ನೂ ಅರ್ಥ ಆಗುತ್ತೆ. ಆ ರೀತಿ ಪದ ಉಪಯೋಗಿಸ್ತಾರೆ. ಸ್ವಯೋಗ್ಯ ಪೂರ್ತೆ ಸ್ವಾತಂತ್ರ್ಯಾತ್ ರಾಜ್ಞೋ ದೇವಗಣಸ್ಯ ಚ ಸರ್ವಭಾವಸ್ತಥಾ ಮೋಕ್ಷೆ ಋತು ಸರ್ವಸ್ವರೂಪತಃ ಇತಿ ಬ್ರಹ್ಮತರ್ಕೇ. ಸ್ವಯೋಗ್ಯ ಪೂರ್ತೆ ಹೇ ಸ್ವಾತಂತ್ರ್ಯಾತ್ ರಾಜ್ಞಃ ದೇವಗಣಸ್ಯ ಚ. ಸ್ವಯೋಗ್ಯವಾದ ಪೂರ್ತಿ ಬಂದಾಗ, ಸ್ವಾತಂತ್ರ್ಯ ದೇವರು ಸ್ವಾತಂತ್ರ್ಯ ಅಲ್ಲ, ಇದು ತನ್ನ ಸಿಗಬೇಕಾದ ಪೂರ್ತಿ ವಸ್ತು ಸಿಕ್ಕಾಗ ರಾಜನಿಗಾಗಲಿ ದೇವಗಣಕ್ಕಾಗಲಿ ಸರ್ವಭಾವ ಅಂತ ಕರೀತಾರೆ. ತಥಾ ಮೋಕ್ಷೇನದು ಸರ್ವಸ್ವರೂಪತಃ, ಸರ್ವ ವಸ್ತುವಿನ ಐಕ್ಯ ಹೊಂದೋದು ಸರ್ವ ಅಲ್ಲ, ಸರ್ವವಿಧವಾದ ಭೋಗ ಹೊಂದೋದಕ್ಕೆ ಸರ್ವ ಅಂತ ಕರೀತಾರೆ ಹೊರತು ಅದು ವಸ್ತುವೈಕ್ಯ ಅಲ್ಲ, ಭೋಗ ಐಕ್ಯ ಅಂತ ಅರ್ಥ. ತದ್ವಾ ಛಂದಸಾಮಪಿ ಅವಾಚ್ಯತ್ವಾತ್ ಅತಿ ಛಂದಾ ಹರಿಸ್ಪೃತಃ ತೇನಾಸ್ತಿಷ್ಟೋ ಹೇಯಂ ಜೀವ ಸುಪ್ತೋ ಮುಕ್ತೋಥವಾ ಭವೇತ್. ದೇವರನ್ನು ಅತಿ ಛಂದ ಅಂತ ಕರೆದಿದ್ದಾರೆ. ಅತಿ ಛಂದ ಅಂದರೆ ಏನರ್ಥ, ಛಂದಸಾಮಪಿ ಅವಾಚ್ಯತ್ವಾತ್, ಛಂದಸ್ ಅಂದರೆ ವೇದಗಳು, ವೇದಗಳಿಂದ ಪ್ರಾಕಲ್ಯನಾಗ ಅವಾಚ್ಯನಾದ್ದರಿಂದ ಅತಿ ಛಂದ ಅಂತ ಕರೀತಾರೆ. ಹರಿಹಿ ಸ್ಮೃತಃ ತೇನ ಆಶ್ಲಿಷ್ಟೋ ಹಿ ಅಯಂ ಜೀವ, ಆ ಪರಮಾತ್ಮನಿಂದ ಆಲಿಂಗಿತನಾದ ಈ ಜೀವ ಸುಪ್ತ ಮುಕ್ತ ಅಥವಾ ಭವೇ. ನಿದ್ರಾವಸ್ಥೆಗೆ ಹೋಗಬೇಕಾದರೂ ದೇವರ ಆಲಿಂಗನ ಸಿಗಬೇಕು, ಮುಕ್ತಿಯವಸ್ಥೆಗೆ ಹೋಗಬೇಕಾದ್ರೂ ದೇವರ ಆಲಿಂಗನ ಸಿಗಬೇಕು, ಅದಕ್ಕೆ ಸುಪ್ತ ಅಂತ ಹೆಸರಿದೆ. ವಿಷ್ಣು ರೂಪಂ ಹಿ ಎನ್ನಿತ್ಯಂ ಅಭಯಂ ಪಾಪವರ್ಜಿತಂ ಆಪ್ತಕಾಮಂಚ ಪೂರ್ಣತ್ವಾತ್ ಆತ್ಮಕಾಮಂ ಸುಖತ್ವತಃ ಶೋಕಂ ವಿನಾ ಸುರಮಣಾತ್ ಶೋಕಾಂತರಮಿತೀರಿತಂ. ವಿಷ್ಣು ರೂಪಂ ಹಿ ಎನ್ನಿತ್ಯಂ ಅಭಯಂ ಪಾಪವರ್ಜಿತಂ, ವಿಷ್ಣುವಿನ ರೂಪ ಏನೇನಿವೆ ಅವೆಲ್ಲ ನಿತ್ಯವಾದ ರೂಪಗಳು, ಅಭಯಂ ಭಯ ಇಲ್ಲದ ರೂಪಗಳು, ಪಾಪವರ್ಜಿತಂ ದೋಷರಹಿತವಾದ ರೂಪಗಳು. ಚಿಂತಾ ಸಂತಾಪ ಲೇಪೋದ್ಭವ ಮೃತಿ ಮುಖರಾಶೇಷ ದೋಷಾತಿ ದೂರಂ, ಅದು ಎಲ್ಲ ರೂಪಗಳಿಗೂ ಕಾಮನ್ ಅದು. ಆಪ್ತಕಾಮಂಚ ಪೂರ್ಣತ್ವಾತ್, ಮತ್ತು ಆಪ್ತಕಾಮವಾದ ರೂಪಗಳು, ಪ್ರತಿ ರೂಪನೂ ಪರಿಪೂರ್ಣವಾದ ರೂಪಗಳು. ಆತ್ಮಕಾಮಂ ಸುಖತ್ವತಃ, ದೇವರು ಯಾರನ್ನ ಸ್ವರತ ಅವನು, ಆತ್ಮಕಾಮ ಅಂದರೆ ಸ್ವರತ, ನಿತ್ಯ ಸುಖಿ. ಶೋಕಂ ವಿನಾ ಸುರಮಣಾತ್ ಶೋಕಾಂತರ ಮಿತೀರಿತಂ, ದೇವನು ಶೋಕಾಂತರ ಹೊಂದಿದವನು ಅಂದರೆ ಏನರ್ಥ, ಶೋಕಂ ವಿನಾ ಸುರಮಣ, ಶೋಕವಿಲ್ಲದ ಬರೀ ಆನಂದವನ್ನು ಹೊಂದಿರೋದರಿಂದ ಶೋಕಾಂತರ ಅಂತಲೂ ದೇವರಿಗೆ ಹೆಸರಿದೆ. ಆ ಅವಸ್ಥೆಯಲ್ಲಿ ತೇನ ಆಶ್ಲಿಷ್ಟ ಸ್ವಪುತ್ರಾಣಾಂ ದಾನಾತ ದಾಯಾದೇನಾಂ ದಾಯಾದಾನಾಂ ನವಯಿಪಿತ ತೇಷಾಂ ಸುಖಾದ ಅದುಃಖಿತ್ವಾತ್ ನಾ ಮಾತಾ ಲೋಕಮಾನ್ಯಪಿ ಅಲೋಕವಾನ್ ನಾ ಅನ್ಯೋ ಲೋಕೋ ದೇವೋಪಿ ಸ್ವಾಧಿಕಾರತಃ ವರ್ಣ ವರ್ಷಣಾತ್ ವರ್ಷಣಾದೇಹೇ ವಿದ್ಯುತತ್ವಾತ್ ನ ದೇವೋ ವೇದಮಾನ್ಯಪಿ ಅವೇದಮಾನಾತ್ ನೋ ವೇದಃ ಪಾಪೀ ಪಾಪಫಲಾಪ್ಯಯಾತ್ ಅಪಾಪಶ್ರಮಣಶ್ಚಾಪಿ ಯತಿಧರ್ಮಾತ್ ಸಮುತ್ಥಿತೇ ಅಯತಿ ತಾಪಸಶ್ಚೈವಂ ಅನಿಷ್ಟಂ ಪುಣ್ಯಮಂ ಪುಣ್ಯಮಪ್ಯಮುಂ ನಾನ್ವೇ ನಾ ಅನ್ವೇತಿ ಏವಂ ವಿಧಃ ಮುಕ್ತೋ ವಿಷ್ಣೋ ಸಂಪ್ರಾಪ್ತಿ ಮಾತ್ರತಃ. ಮುಕ್ತಿಯಲ್ಲಿ ಸುಷುಪ್ತಿಯಲ್ಲಿ ಏನಾಗ್ತಾನೆ ಜೀವ ಅಂದರೆ, ತಂದೆ ತಂದೆಯಲ್ಲ, ತಾಯಿ ತಾಯಿಯಲ್ಲ, ಯತಿ ಯತಿಯಲ್ಲ, ಎಲ್ಲ ಹೇಳಿದರು. ಅದಕ್ಕೆ ಅರ್ಥ ಹೇಳ್ತಾರೆ, ತೇನ ಆಶ್ಲಿಷ್ಟ, ನಿದ್ರಾವಸ್ಥೆಗೂ ಅನ್ವಯ, ಮುಕ್ತಿಯವಸ್ಥೆಗೂ ಅನ್ವಯ. ಸ್ವಪುತ್ರಾಣಾಂ ದಾಯಾದಾನಾಂ ನವೈ ಪಿತಾ, ಅಲ್ಲಿ ಪಿತೃತ್ವ ಅನುಭವ ಇಲ್ಲ ಸುಪ್ತವಸ್ಥೆಯಲ್ಲಿ, ತಾ ಮಾತೃತ್ವ ಆದ ಅನುಭವ ಯಾವುದೂ ಇಲ್ಲ ಅಲ್ಲಿ. ದೇಶಾಂ ದುಃಖಾದ ಅದುಃಖಿತ್ವಾತ್, ಅವರಿಗೆ ಹೊರಗೆ ದುಃಖ ಆಗ್ತಾ ಇದೆ, ಮಲ್ಕೊಂಡ್ಬಿಟ್ಟಿದ್ದಾನೆ, ಆ ದುಃಖ ಇವನಿಗೆ ಆಗ್ತಾ ಇಲ್ಲ. ಅದಕ್ಕೆ ಅದುಕ್ಕಿ ಅವನಿಗೆ ಅನುಭವ, ಅವನಿಗೆ ಅಭಿಮಾನ ಇರೋದಿಲ್ಲ ಆ ಸಮಯದಲ್ಲಿ, ಜ್ಞಾನನೇ ಇರೋದಿಲ್ಲ. ಆದ್ದರಿಂದ ನಮಾತ ಲೋಕಮಾನ್ಯಪಿ, ತಾಯಿ ತಾಯಿಗೆ ಮಕ್ಕಳನ್ನು ಪಡೆದ ತಾಯಿ ಆಗಿದ್ದರೂ ಕೂಡ ನಿದ್ರಾವಸ್ಥೆಯಲ್ಲಿ ಜ್ಞಾನ ಇಲ್ಲ ಅವಳಿಗೆ, ಆ ಡೀಲಿಂಗ್ ಆಗಿರ್ತದೆ. ಆದ್ದರಿಂದ ತಾಯಿ ತಾಯಿಯೆಲ್ಲ ತಂದೆ ತಂದೆಯೆಲ್ಲ ಆಗಿರ್ತಾರೆ. ಅಲೋಕಮಾನಾತ್ ನೋ ಲೋಕಃ, ಅದೇ ರೀತಿ ಯಾವ ಲೋಕದ ಅಧಿಪತಿಯಾಗಿದ್ದರೂ ಕೂಡ ಆಗ ಅವನಿಗೇನಿಲ್ಲ, ಅನುಭವ ಇಲ್ಲ, ಆದ್ದರಿಂದ ಅದು ಅನಿಸೋದಿಲ್ಲ. ದೇವೋಪಿ ಸ್ವಾಧಿಕಾರತಃ, ದೇವತೆಯಾಗಿದ್ದರೂ ಕೂಡ ಅಧಿಕಾರ ವ್ಯಾಪ್ತಿ ಇಲ್ಲ ಆಗ ನಿದ್ರಾವಸ್ಥೆಯಲ್ಲಿ. ರಿಟೈರ್ ಆದಾಗ ಹೇಗೆ ಅಧಿಕಾರ ಹೋಗಿಬಿಡುತ್ತೋ, ನಿದ್ರಾವಸ್ಥೆಯಲ್ಲಿ ಏನಿಲ್ಲ, ಅದು ಹೇಳಕ್ಕೆ ಬರೋದಿಲ್ಲ. ಆದ್ದರಿಂದ ಸ್ವಾಧಿಕಾರ ದೇವತೆ ದೇವಪದವಿ ಇರೋನು ಅಲ್ಲ ಅವನು. ವರ್ಷಣಾದೇಹೇ ವಿದ್ಯುತತ್ವಾತ್ ನ ದೇವೋ ವೇದಮಾನ್ಯಪಿ, ದೇವತೆ ವೇದಾಭಿಮಾನಿಗಳಾಗಿದ್ದರೂ ಕೂಡ ವರ್ಷಣಾದಿ ಕಾರ್ಯಗಳನ್ನು ವೇದ ಮಂತ್ರಗಳಿಂದ ಮಾಡೋದಿಲ್ಲ, ಆದ್ದರಿಂದಾಗಿಯೇ ವೇದಮಾನಿಗಳು ಅಲ್ಲ ಅವರು. ವೇದ ಅಲ್ಲ ಅಂದರೆ ವೇದಮಾನಿ ಅಲ್ಲ ಅಂತ ಅರ್ಥ. ಅವೇದಮಾನ ನೋ ವೇದ ಪಾಪಿ ಪಾಪ ಫಲಾಪ್ಯಯಾತ್, ಅವೇದಮಾನಾತ್ ನೋ ವೇದ, ವೇದಕ್ಕೆ ಅಭಿಮಾನಿತ್ವ ಅವನಿಗಿಲ್ಲ ಆದ್ದರಿಂದ ಅವೇದ ಅಂತ ಕರೀತಾರೆ. ಆಗ ಮುಕ್ತರು ಪಾಪಿಗಳಲ್ಲ, ಯಾಕೆ ಪಾಪಿ ಫಲ ಅಪ್ಯಯ, ಪಾಪ ಕಳ್ಕೊಂಡಿದ್ದಿಲ್ಲ ಹೋದರೆ ಮುಕ್ತಿಗೆ ಎಂಟ್ರೆನ್ಸೇ ಇಲ್ಲ. ಆದ್ದರಿಂದ ಮುಕ್ತಿಯಲ್ಲಿ ಒಬ್ಬ ಪಾಪಿಗಳು ಕೂಡ ಇಲ್ಲ, ತಮಸ್ಸಿನಲ್ಲಿ ಒಬ್ಬ ಪುಣ್ಯವಂತ ಕೂಡ ಇಲ್ಲ. ಯಾತಕ್ಕೆ? ಸ್ವಲ್ಪ ಪುಣ್ಯ ಇದ್ದರೆ ಏನಾಗೋದಿಲ್ಲ ಅವನಿಗೆ, ಅಂಧ ತಮಸ್ಸಾಗೋದಿಲ್ಲ. ಸ್ವಲ್ಪ ಪಾಪ ಇದ್ದರೆ ಏನಾಗೋದಿಲ್ಲ, ಮುಕ್ತಿಗೆ ಹೋಗೋದಿಲ್ಲ. ಎರಡು ಜ್ಞಾಪಕ ಇರಬೇಕು. ಸೊ ಅದಕ್ಕೆ ಫಸ್ಟ್ ಏನು ಕಳ್ಕೊಂಡು ಟ್ರೈ ಮಾಡ್ಬೇಕು, ನಾವಾಗ ಪಾಪನ ಪುಣ್ಯ ಕಳ್ಕೊಂಡ್ಬಿಡ್ತಾರೆ. ಆ ಪುಣ್ಯ ಇದಾಗಲಿ ಈ ಪುಣ್ಯ ಇದಾಗಲಿ ಅಂತಾರೆ, ಪುಣ್ಯ ಹೋಯಿತು ಅಂತ ಅರ್ಥ. ಏನೋ ಕೆಲಸ ಆಗಿದ್ದಿಲ್ಲ, ಆ ಪುಣ್ಯದಿಂದ ಆಗಲಿ ಅಂದ್ಕೊಂಡ ಕೆಲಸ ಆಯಿತು, ಆದರೆ ಪುಣ್ಯ ಹೋಯಿತು, ಬರೆತ್ಬಿಟ್ಟಿದ್ದಾನೆ ಅವನು. ಏನು ಕಳ್ಕೊಂಡ ಅವನೀಗ, ಪುಣ್ಯ ಕಳ್ಕೊಂಡ. ಪುಣ್ಯ ಇದ್ದಿದ್ರೆ ಎಲ್ಲಿಗೆ ಹೋಗ್ಬೋದಾಗಿತ್ತು ಅವನು? ಸ್ವರ್ಗಕ್ಕೆ ಮುಕ್ತಿ ಅವಕಾಶ ಕಳ್ಕೊಂಡ್ಬಿಡ್ತಾನೆ. ಅದಕ್ಕೆ ಯಾವಾಗ ಏನು ಖರ್ಚು ಮಾಡಬಾರ್ದು? ನಾವು ದುಡ್ಡು ಖರ್ಚು ಮಾಡ್ಬೇಕಾದ್ರೆ ಭಾಳ ಯೋಚನೆ ಮಾಡಿ ಖರ್ಚು ಮಾಡ್ತೀವಿ, ಹೌದಲ್ಲ? ಪುಣ್ಯ ಹಾಗೆ ಮಾಡಬೇಕು, ಪುಣ್ಯನ ನಾವು ಭಾಳ ಯೋಚನೆ ಮಾಡಿ ಖರ್ಚು ಮಾಡಬೇಕು. ಕೆಲವು ಪದಾರ್ಥನ ದುಡ್ಡು ಇರುತ್ತೆ ನಮಗೆ, ಸುಮಾರು ಒಂದು 5 ರೂಪಾಯಿ ಆಗುತ್ತೆ ಅಂತ ತಿಳ್ಕೊಂಬೋಣ, ಅಷ್ಟು ಇಷ್ಟ ಹತ್ತೋದಿಲ್ಲ, 25 ರೂಪಾಯಿ ಕೊಡಬೇಕಾಗತ್ತೆ, 20 ರೂಪಾಯಿ ಜಾಸ್ತಿ ಕೊಟ್ಟಾಗತ್ತೆ. ನಮ್ಮ ಬಿಸಿ ದುಡ್ಡಿದೆ ಇಲ್ಲ ಅಂತಲ್ಲ, ಬಟ್ ಅದಕ್ಕೆ ಖರ್ಚು ಮಾಡೋದು ವರ್ತ ಅಲ್ಲ ಅದು, ಹೌದಾನೆ? ಪುಣ್ಯನೂ ಹಾಗೆ ನೋಡಬೇಕು. ನಾವು ಪುಣ್ಯ ಕೂಡ ಖರ್ಚು ಮಾಡ್ಬೇಕಾದ್ರೆ ಏನಾಗಿರಬೇಕು? ವರ್ತ್ ಸ್ಪೆಂಡಿಂಗ್ ಇರಬೇಕು, ಗೊತ್ತಾ? ಅದು ಪೂರ್ವಕದ ಯಾವ ಸುಖಕ್ಕೂ ಏನು ಮಾಡಬಾರ್ದು ನಾವು? ಪುಣ್ಯ ಖರ್ಚು ಮಾಡಿ, ಯಾಕೆ ಮಾಡಿರೋ ಪುಣ್ಯನೇ ಸ್ವಲ್ಪ ಇರ್ತದೆ, ಅದನ್ನು ಖರ್ಚು ಮಾಡಿಬಿಟ್ರೆ ಉಳಿಯೋದೇ ಇಲ್ಲ. ಯಾರು ಸರ್ ಖರ್ಚು ಮಾಡ್ಬೋದು ಜಾಸ್ತಿ ಹುಚ್ಚಾಪಟ್ಟೆ? ಸರ್ಪ್ಲಸ್ ಇದ್ದರೆ ದುಡ್ಡು ಸರ್ಪ್ಲಸ್ ಇರೋ, ಪುಣ್ಯ ಸರ್ಪ್ಲಸ್. ರಾಯರತ್ತವ್ರು ಸಿಕ್ಕಾಬಟ್ಟೆ ಸರ್ಪ್ಲಸ್, ಅದಕ್ಕೇನು ಮಾಡ್ತಾರೆ ಅವರು? ಈಗ ಹೇಗೆ ತೊಗೊಂಡೋಗಿ ಅದಕ್ಕೆ ಕೊಡ್ತಿರ್ತಾರೆ. ನಾವೆಲ್ಲ ಕೊಡೋಕ್ಕೆ ಬರೋದಿಲ್ಲ, ಅದು ಇರೋದು ಸ್ವಲ್ಪ, ಆದ್ದರಿಂದ ಹಾಗೇ ಕೊಡೋಕ್ಕೆ ಸಾಧ್ಯ ಇಲ್ಲ. ಪುಣ್ಯ ಭಾಳ ಕೇರ್ಫುಲ್ಲಾಗಿ ಉಪಯೋಗಿಸ್ಬೇಕು. ಆ ಆ ಪುಣ್ಯದಲ್ಲೂ ಕೂಡ ಕೊಡೋನು ಸರ್ಪ್ಲಸ್, ತಾನೆ ಎಲ್ಲ ಸೇಫ್ಟಿ ನೋಡ್ಕೊಂಡು ಉಳಿದು ಕೊಡ್ತಾನಲ್ಲ, ಆ ಟೈಪ್ ನಾವೆಲ್ಲ ನೋಡ್ಕೋಬೇಕು. ಪರಲೋಕದ ಪುಣ್ಯ ಎಲ್ಲ ಇಟ್ಕೊಂಡ್ಬಿಟ್ಟು ಬೈ ಚಾನ್ಸ್ ಹೆಚ್ಚಿಗಿದ್ರೆ ಕೊಡ್ಬೋದು. ಆ ಕೂಡ ಏನು ಮಾಡ್ತಾನೆ ಮತ್ತೆ ಅವನು? ಅದನ್ನು ಕೂಡ ಎತ್ತ ಕೊಡ್ತಾನೆ, ಗೊತ್ತಾ? ಅದನ್ನು ಏನು ಕ್ಯಾಶ್ ಮಾಡ್ಕೊತಾನೆ ಮತ್ತೆ ಕೊಟ್ಟಿದ್ದೀನ, ಅರ್ಥ ಆಯ್ತಾ? ಈಗ ಅದನ್ನು ಮತ್ತೆ ಕನ್ವರ್ಟ್ ಮಾಡ್ತಾನೆ ಯಾವುದಕ್ಕೆ ನೋಡಿ. ಉದಾಹರಣೆಗೆ 100 ರೂಪಾಯಿ ಕೊಟ್ಟ ಅಂತ ಹೇಳಿ ಯಾರು ವರ್ಕರ್ಗೆ, ಅವನಿಗೆ 200 ರೂಪಾಯಿ ಕೊಡೋದು 300 ರೂಪಾಯಿ ಕೊಟ್ಬಿಟ್ಟ, ನೋಡು 100 ರೂಪಾಯಿ ಜಾಸ್ತಿ ಕೊಟ್ಟ ಅಲ್ಲ, ಇನ್ನೂ ಜಾಸ್ತಿ ಕೆಲಸ ತೊಗೋತಾನೆ ಅದರಿಂದ ಅವನು. ಆಮೇಲೆ ಅವನೇನು ಮಾಡ್ತಾನೆ, ತೊಗೊಂಡವನು ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ, ಜಾಸ್ತಿ ಕೆಲಸ ಮಾಡ್ತಾನೆ, ಮತ್ತೆ ಏನು ಕ್ಯಾಶ್ ಆಯಿತು ಅವನು ಬಿಡೋದಿಲ್ಲ. ಸೊ ದುಡ್ಡಿನ ಯಾವ ಫಾರಮಲ್ಲಿ ಖರ್ಚು ಮಾಡಿದ್ರೆ ಏನು ಮಾಡ್ತಾನೆ ಅವನು? ಅದನ್ನು ಅದಕ್ಕೆ ಮ್ಯಾಚಿಂಗ್ ಆಗಿ ಫ್ರೂಟ್ ಇನ್ವೆರಿ ಮಾಡ್ತಾರೆ. ಪುಣ್ಯ ಕೂಡ ಹಾಗೆ ಮಾಡಬೇಕೇ ಹೊರತು ಸುಮ್ಮನೆ ಪುಣ್ಯ ಕಳ್ಕೊಳ್ಳೋಕೆ ಹೋಗ್ಬಾರ್ದು, ಅದು ತುಂಬ ಮುಖ್ಯ. ಅದು ಎಷ್ಟು ಕೊಡ್ತಾರೆ ಪಾಪ ಇವ್ರು ಪುಣ್ಯ ಇರೋದೇ ಇಲ್ಲ, ಕೆಲವ್ರು ಕೊಡೋದೇನು ಬಂತು, ಕೆಲವರಿದ್ದರೆ ಕೊಡೋಂಥ ಪುಣ್ಯ ಅವ್ರಿಗೆ ಇರೋದಿಲ್ಲ. ಅವನಿಗೆ ಉದ್ಧಾರ ಆಗೋಷ್ಟು ಪುಣ್ಯ ಇರಬೇಕಲ್ಲ, ಅವ್ನು ಉದ್ಧಾರ ಮಾಡಿ ಸುಮ್ಮನೆ ಕೊಟ್ಟು ಕೆಲಸಕ್ಕೆ ಬರೋದಿಲ್ಲ. ಯಾರು ಮನೆ ಕಟ್ಸಬೋದು, 10 ರೂಪಾಯಿ ಕೊಟ್ಟು ಏನು ಉಪಯೋಗ ಅದಕ್ಕೆ? ಮನೆ ಕಟ್ಸಿದ್ರೆ ಹೆಲ್ಪ್ ಮಾಡಿದ 10 ರೂಪಾಯಿ ಕೊಟ್ಟರೆ ಕೊಡುವಷ್ಟು ಕೊಟ್ಟರಷ್ಟೇ ಬಿಟ್ಟರಷ್ಟೇ. ಈ ಧರ್ಮೋದಕದಲ್ಲಿ ಪುಣ್ಯ ಕೊಡೋರು ಕೂಡ ಏನು ಮಾಡಿರ್ಬೇಕು? ಮೊದಲು ಪುಣ್ಯ ಸಂಪಾದನೆ ಮಾಡಬೇಕು ಫಸ್ಟ್, ಕೊಡಬೇಕು. ಯಾರಿಗೆ ಬೇಕಾದರೆ ಕೊಡಬೇಕು ಅಂತಿದ್ರೆ ಅರ್ನ್ ಮಾಡಬೇಕು ಫಸ್ಟ್. ಅದೇ ರೀತಿಯೇ ಉಪದೇಶ ಗಾಯತ್ರಿ ಮಾಡಬೇಕಾದ್ರೂ ಕೂಡ ಅರ್ನ್ ಮಾಡಬೇಕು ಅವನು ಫಸ್ಟ್. ನಿತ್ಯ ಸಂಧ್ಯಾನೇ ಮಾಡೋ ಗಾಯತ್ರಿ ಕೊಟ್ಬಿಟ್ಟು ಇವ್ರಿಗೆ ಸಂಧ್ಯಾನೇ ಹೋಗ್ಬೇಕು, ಪುಣ್ಯನೇ ಹೋಗ್ಬಿಡುತ್ತೆ. ಆಮೇಲೆ ಎಕ್ಸ್ಟ್ರಾ ಮಾಡಬೇಕು ಜಪನ, ಮಗನ ಉಪನಯನ ಮಾಡಬೇಕಾದ್ರೆ 1 ಲಕ್ಷ ಜಪ ಮಾಡಬೇಕು ಮಿನಿಮಮ್. ಎಷ್ಟು ಮಿನಿಮಮ್ ಮಾಡಿ ಏನು ಮಾಡಬೇಕು ಅದನ್ನು? ಆ ಪುಣ್ಯದಿಂದ ಅವನಿಗೆ ಏನು ಬರುತ್ತೆ, ಅವನಿಗೀಗ ಉಪದೇಶ ಮಾಡೋ ಅಧಿಕಾರ ಬರುತ್ತೆ, ಗೊತ್ತಿಲ್ಲದೆ ಅಧಿಕಾರ ಬರೋದಿಲ್ಲ. ತಂದೆ ಕೊಟ್ಬಿಟ್ರೆ ಏನಾಗುತ್ತೆ ಈಗ? ತನಗಿಲ್ದಾಗಾಗ್ಬಿಡುತ್ತೆ. ಅದೇ ಅದು ಅದು ಎಲ್ಲ ಕಡೆಗೂ ಕೂಡ ಏನಾಯ್ತು ನಮಗೀಗ? ಒಂದು ಪುಣ್ಯದ ನಮ್ಮ ಅದು ಇಲ್ಲದೆ ಹೋದರೆ ನೀರು ಬರಬೇಕಾದ್ರೆ ಮೇಲೆ ಇರಬೇಕಲ್ಲ ಸ್ಟಾಕು, ಸುಮ್ಮನೆ ಟ್ಯಾಪ್ ತಿರುಗಿ ನೀರು ಬಂದ್ಬಿಡುತ್ತಾ? ಮೇಲಿದ್ರೆ ತಾನೇ ಬರೋದು. ಅದಕ್ಕಾಗಿ ಯಾರಿಗೆ ಸಮರ್ಪಣೆ ಮಾಡಿ? ಅರ್ಪಣೆ ಪ್ರಶ್ನೆ ಬಂದೇ ಇಲ್ಲ ಇಲ್ಲಿ. ಅರ್ಪಣೆ ಪ್ರಶ್ನೆ ಮಾತಾಡ್ತಾ ಇಲ್ಲ, ಅರ್ಪಣೆ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ಪುಣ್ಯ ಖರ್ಚು ಮಾಡಿ ವಿಜಯದಾಸರ ಆಯುಷ್ಯ ಅಂತ ಕೇಸ್ ಮಾತಾಡ್ತಿರೋದು ನಾವೀಗ, ಗೊತ್ತಾಯ್ತಾ? ಅರ್ಪಣೆ ಪ್ರಸಂಗ ಯಾಕೆ ಬಂತು ಇಲ್ಲಿಗ? ಯಾವ್ದ ಆ ಪುಣ್ಯ ಅಲ್ಲ ಅಲ್ಲ, ಅದಲ್ಲ, ಆ ವಿಷಯನೇ ಅಲ್ಲ. ಧರ್ಮೋದಕ್ಕದ್ರೆ ಒಳ್ಳೆಯದು ಬಯಸಿ ಏನಾದ್ರು ಕೊಡೋದು ಸರಿಯೇ, ಅದು ಆಪತ್ತಿನಲ್ಲಿದ್ದವರಿಗೆ ಸಹಾಯ ಮಾಡೋ ರೀತಿಯಲ್ಲಿ, ಅದು ಸರಿಯಾದ ಪ್ರಶ್ನೆ. ಅದು ದೇವರಿಗೆ ಅರ್ಪಣೆ ಪ್ರಶ್ನೆ ಅಂತೂ ಬಂದೇ ಇಲ್ಲ ಇಲ್ಲಿ. ಏನ ಯಾವ್ದ ಹೌದೌದು ಇಲ್ಲ, ಚೆಕ್ ಕೊಡ್ತೀವಿ, ದುಡ್ಡಿದೆ ಚೆಕ್ಕೇ ಕೊಡಿದ್ರೆ ಹೆಂಗೆ ಕ್ಯಾಶ್ ಆಗ್ಬೇಕು? ನೀವು ಕೊಡ್ಬೇಕು, ತೋರಿಸ್ಬೇಕಲ್ಲ, ಮನಸ್ಸಲ್ಲಿ ಕೊಡ್ತೀನಿ ಅಂದರೆ ಸಾಧ್ಯ ಇಲ್ಲ, ರೈಟಿನಲ್ಲಿ ತೋರಿಸ್ಬೇಕು ನೀವು. ಅದಕ್ಕೆ ನೀರಿನಿಂದನೇ ಕೊಡಬೇಕು, ನೀರಿನಲ್ಲಿ ವಾಯುದೇವರಿದ್ದಾರೆ, ಮತ್ತೆ ಇನ್ನು ಬಂದಿದ್ದೆ ವಾಯುದೇವರು ನೀರಲ್ಲಿರೋದ್ರಿಂದ ವಾಯುದೇವರನ್ನು ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ನಾವು ಟ್ರಾನ್ಸ್ಫರ್ ಮಾಡಿ ಬ್ಯಾಂಕ್ನಲ್ಲಿ ಎಲ್ಲರಿಗೂ ಅವ್ರು ನೋಡ್ಕೊತಾರೆ. ನಾವೇ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ನಾವು ಡಬ್ಬಿ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಹಾಗಿದ್ರೆ ಹಾಗೆ ಮಾಡ್ಕೊಳಕ್ಕೆ ಬರೋದಿಲ್ಲ, ವಾಯುದೇವರ ಕೆಲಸ ಅದು. ಅದಕ್ಕೆ ನೀರೇ ಎಲ್ಲದಕ್ಕೂ ನಾವು ಮೀಡಿಯಂ ಮ್ಯಾತಕ್ಕೆ ಅಂದರೆ ವಾಯುದೇವರಿಂದ ಆಗಬೇಕು ಎಲ್ಲ ಕೆಲಸಗಳು. ಪ್ರತಿಯೊಬ್ಬ ಎಂಥ ಪರಮಯೋಗ್ಯನು ಕೂಡ ಸಂಕಲ್ಪ ಮಾಡೋಕ್ಕೆ ನೀರು ಹಾಕೊಂಡೇ ಬಿಡಬೇಕು. ಸೊ ವಾಯುದೇವರಿಲ್ಲದವ್ರು ಯಾವ ಕೆಲಸನ ಆಗೋದೇ ಇಲ್ಲ. ಹೌದು ಉಪದೇಶ ಇನ್ನೊಬ್ರು ಕೊಡೋಗಿಲ್ಲ. ಗಾಯತ್ರಿ ಉಪದೇಶ ತಂದೆನೇ ಕೊಡಬೇಕು. ಗುರುಮಂತ್ರನ ಬೇರೆಯವ್ರು ಕೊಡ್ಬೋದು, ಗಾಯತ್ರಿ ಮಾತ್ರ ತಂದೆಗೆ ಹಕ್ಕೋದು ಒಂದು ವಿಶೇಷವಾದ್ದು. ಗೊತ್ತಾಯ್ತಾ? ಅದನ್ನೇ ಮಾಡಬೇಕು ಅವನು. ಆ ಇಲ್ಲ ಇಲ್ಲ, ತಂದೆ ಕೊಡೋದೇ ಶ್ರೇಷ್ಠ. ಯಾವಾಗ ಗಾಯತ್ರಿ ಮಾತ್ರ ತಂದೆನೇ ಕೊಟ್ಟು ಉಳಿದವ್ರು ಗುರುಗಳೆಲ್ಲ ಗುರುಮಂತ್ರ ಹೇಳ್ಬೋದು. ಈ ಯಾವಾಗ ಗಾಯತ್ರಿ ಉಪದೇಶಕ್ಕೆ ಅಧಿಕಾರಿಗಳಾದ್ರೂ ತಂದೆನೇ. ಅದಕ್ಕೆ ದತ್ತು ತಗೋಬೇಕಾದ್ರೂ ಕೂಡ ಉಪನಯನ ಮಾಡಿಬಿಟ್ರೆ ತಂದೆ ಹಂಚ್ಕೊಂಡ್ಬಿಡ್ತಾನೆ. ಉಪನಯನ ಮಾಡೋದು ಒಂದು ರೀತಿ ಹೊಸ ಹುಟ್ಟು ಕೊಟ್ಟಾಗಲೇ ಎರಡನೇ ಜನ್ಮ ಬ್ರಾಹ್ಮಣನಿಗೆ. ಅದು ಅಷ್ಟು ಶ್ರೇಷ್ಠ ಆದ್ದರಿಂದ ಗಾಯತ್ರಿ ಉಪದೇಶ ತಾನೇ ಮಾಡಬೇಕದು. ಹಾಂ, ಅವ್ನು ಮಾಡ್ಬೋದು. ಮಾಡಿದರೆ ಅವನಿಗೆ ಶೇರ್ ಹೋಗುತ್ತಾಗ, ಅವನಿಗೆ ಪಿತೃತ್ವ ಬಂತಾಗ, ವಿಷಯ ಮೊದಲೇ ಪಿತೃತ್ವ ಅಣ್ಣ ಆಗಿದ್ದಕ್ಕೆ ಇನ್ನೂ ಜಾಸ್ತಿ ಬಂತು ಅವನಿಗೆ. ಅವೇದಮಾನೋ ವೇದ. ಅದಕ್ಕೇ ರಾಯರಿಗೆ ಉಪನಯನ ಮಾಡಿದ್ದು ಅವ್ರ ತಂದೆ ಅಲ್ಲ, ತಂದೆ ಇರಲಿಲ್ಲ, ಆಗ ಮಾಡಿದ್ದು ಅವ್ರ ಅಣ್ಣನೇ. ಅದಕ್ಕೆ ಎಷ್ಟು ಪುಣ್ಯ ಬಂತು ಅಂದರೆ ಮುಂದೆ ಪೀಠಾಧೀಶರಲ್ಲಿ ಅವ್ರ ಮಕ್ಕಳು ಇಲ್ಲ ಅಣ್ಣನ ಮಕ್ಕಳು ಜಾಸ್ತಿ ಬಂದಿದ್ದಾರೆ ರಾಯರ ಮಠದಲ್ಲಿ. ಅವ್ರ ಪುಣ್ಯ ಒಂದು ದೊಡ್ಡ ಸಾಧನೆ ಬಂದಾಗಾಯ್ತು ಅವರಿಗೆ. ಅಣ್ಣನ ಮಕ್ಕಳು ಇಲ್ಲ ತಮ್ಮ ಮಕ್ಕಳು ವಂಶದಲ್ಲಿ ಮುಂದೆ ಆ ರೀತಿ ಬಂದಿದ್ದಾರೆ. ಕಾರಣ ಅಂದರೆ ಅವ್ರಿಗೆ ಆ ಪುಣ್ಯದ ಯೋಗ ಬಂತು ಅವರಿಗೆ. ಅವರು ಅಷ್ಟೇ ಅಲ್ಲ, ಬರೀ ಉಪನಯನ ಮಾಡಿದ್ದಲ್ಲ, ಚೆನ್ನಾಗಿ ನೋಡಿಕೊಂಡ್ರು ಕೂಡ. ಅಣ್ಣನಾಗಿ ತಮ್ಮನ್ನು ನೋಡ್ಕೊಳ್ಳೋ ರೀತಿ ನೋಡಿಕೊಂಡ್ರೆ ಫಲ ಏನಾಯಿತು ಅಂದರೆ ತುಂಬ ಜನ ಪೀಠಾಧೀಶರು ಬಂದರು ಮತದಲ್ಲಿ. ಆ ಪುಣ್ಯದ ಫಲ ಅಲ್ಲಿ ಬಿಡೋದಿಲ್ಲ, ಹೋಗಿಬಿಡೋ ಏನು ಮಾಡಿದ್ರು ಹೋಗೋದಿಲ್ಲ. ಅಪಾಪ ಶ್ರಮಣಶ್ಚಾಪಿ ಯತಿ ಧರ್ಮಾನ್ ಸಮುತ್ಯ. ಅದನ್ನು ಬಿಡೋದಲ್ಲ ಕಾಣ್ ಬೇಕಾಗ್ತಿರುತ್ತೆ, ಕಣ್ಣಿಗೆ ಕಾಣ ಕಾರಣ ಅದು ಒಂದು. ಅವ್ರು ಯೋಗ ಇರುತ್ತೆ ಅದೆಲ್ಲ ಸರಿನೇ, ಅವ್ರಿಗೆ ಪಾಪ ಆಶ್ರಮಾರ ಯೋಗ ಇರುತ್ತೆ, ಬಿಟ್ಟು ಜನ್ಮಾಂತರ ಸಾಧನೆ ಇರುತ್ತೆ, ಅವೆಲ್ಲ ಪ್ಲಸ್ ಪಾಯಿಂಟ್ಗಳು. ಬಟ್ ಬಂದಿದ್ದಕ್ಕೆ ಅನುಕೂಲ ಆಯ್ತು ಅಷ್ಟೇ. ಅವೇದಮಾನೋ ವೇದ ಪಾಪಿ ಪಾಪ ಫಲಾಪ್ಯಯಾತ್ ಅಪಾಪ ಶ್ರಮಣಶ್ಚಾಪಿ. ಯತಿಗಳು ಅಂತಿಲ್ಲ, ಯತಿಗಳಿದ್ದಾರೆ, ಆಶ್ರಮ ತಗೊಂಡು ಯತಿಗಳು ಅಂತಿಲ್ಲ, ಸ್ವರೂಪತ ಯತಿಗಳಿದ್ದಾರೆ ಹೊರತು ಬೇರೆ ಇಲ್ಲ. ಯತಿ ಧರ್ಮಾತ್ ಸಮುತ್ಥಿತೇಹಿ. ಇಲ್ಲಿ ಯತಿಯಾಗಿದ್ದು ಅಲ್ಲಿ ಯತಿಯಾಗೋದು ನಿಯಮ ಇಲ್ಲ, ಸ್ವರೂಪದಲ್ಲಿ ಯತಿಯಾಗಿದ್ದರೆ ಮಾತ್ರ ಯತಿಯಾಗಿರ್ತಾನೆ. ಸನಕಾದಿಗಳು ಅಂಥವರು. ಅಯತಿ ಹಿ ತಾಪಸಶ್ಚೈವಂ ಮನಿಷ್ಠಂ ಪುಣ್ಯಮಪ್ಯಮಂ ತಾನು ನಾ ಅನ್ವೇತಿ ಏವಂ ವಿಧಃ ಮುಕ್ತೋ ವಿಷ್ಣು ಸಂಪ್ರಾಪ್ತಿ ಮಾತ್ರತಃ. ಅಲ್ಲಿ ಅವನಿಗೇನಿಲ್ಲ ಅಂದರೆ ಅನಿಷ್ಟ ಪುಣ್ಯನೂ ಅವನಿಗಿಲ್ಲ, ಅವನಿಗೆ ಅನಿಷ್ಟ ಪುಣ್ಯ ಅಲ್ಲಿಲ್ಲ. ಅನಿಷ್ಟ ಪುಣ್ಯ ಏನು ಮಾಡಿರ್ತಾರೆ ಆಗಲೇ ಅವರು ಇಲ್ಲಿ ಖರ್ಚು ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅನಿಷ್ಟ ಪುಣ್ಯದ ಪ್ರಶ್ನೆಯಲ್ಲಿ ಬರೋದಿಲ್ಲ. ಪುಣ್ಯಮಪ್ಯಮಂ ನಾನ್ವೇತಿ ಏವಂ ವಿಧೋ ಮುಕ್ತೋ ವಿಷ್ಣೋಹೋ ಸಂಪ್ರಾಪ್ತಿ ಮಾತ್ರತಃ. ಇದಿಷ್ಟು ಕೂಡ ಯಾತಕ್ಕಾಯಿತು ಅಂದರೆ ವಿಷ್ಣೋಹೋ ಸಂಪ್ರಾಪ್ತಿ ಮಾತ್ರತಃ. ಮೋಕ್ಷದಲ್ಲಿ ವಿಷ್ಣುವನ್ನು ಪಡೆದಿದ್ದರ ಲಾಭ ಇದಿಷ್ಟು ಕೂಡ. ಅಂದಮೇಲೆ ದೇವರ ಹತ್ರ ಹೋಗೋದಕ್ಕೆ ಎಷ್ಟು ಪ್ರಯೋಜನ ಇದೆ ನೋಡಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ತಿರುಪತಿ ಇತ್ಯಾದಿಗಳಿಂದ ಹೋದಾಗಲೇ ದೇವದರ್ಶನ ಪುಣ್ಯ ಅಂತ ಕರಿತೇವೆ. ವಿಗ್ರಹದ ದರ್ಶನಕ್ಕೆ ನಾವು ಭಾರಿ ಪುಣ್ಯ ಕೊಡುತ್ತೇವೆ. ಸಾಕ್ಷಾತ್ ದೇವರ ಹತ್ರಲ್ಲಿರ್ತಾನೆ ಅಂತ ಕೇಳಿದರೆ ಮುಕ್ತ ಹೇಗಿರ್ತಾನೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ನಾಳೆ ದಿವಸ ಮುಂದಿನ ಭಾಗ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾಪ್ತೇಶ್ವ ಭಿನ್ನ ಸ್ವರಾಟ್ ಏನೇ ಬ್ರಹ್ಮ ಹೃದಯಾದಿ ಕವಯೇ.